ಹಲೋ, ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸುತ್ತ ದೇವರೊಂದು ಕರುಣೆ ಕೊಡುವ ಪ್ರೀತಿಗಳಿಂದ ದೇವರು ನಮ್ಮನ್ನ ಇನ್ನ ಜೀವಿತ ಸಂಖ್ಯೆಗಳೆಣಿಸಿ ಎಲ್ಲ ರೀತಿ ಕೃಪೆ ಕೊಟ್ಟು ದಯ ಕೊಟ್ಟು ಇದುವರೆಗೂ ನಡೆಸ್ತಾ ಬಂದಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಗನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ವಾರದಲ್ಲಿ ನಾವು ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ ಚಾಪ್ಟರ್ ನಂಬರ್ 11 ಏನು ಮಾಡಿದ್ರಿ, ಸ್ಟಡಿ ಮಾಡೋಕೆ ಶುರು ಮಾಡಿದ್ರಿ. ಅದರ ಪವಿತ್ರಾತ್ಮ ಬಗ್ಗೆ ಅನೇಕ ಒಂದು ಅಬ್ಜೆಕ್ಷನ್ಸ್ ಇರೋಂಥ ಒಂದು ವಾಕ್ಯಗಳು, ಆಪೋಸಿಟ್ ಆಗಿರೋಂಥ ವಾಕ್ಯಗಳನ್ನ ಏನು ಮಾಡಿ ಅನೇಕ ವಾಕ್ಯಗಳನ್ನ ನಾವು ಏನು ಮಾಡ್ತೀವಿ ಓದ್ತಾ ಬಂದರೆ, ಅದರಲ್ಲಿ ಕಳೆದ ಸತಿ ನೋಡಿದಂಥ 2 ವಾಕ್ಯಗಳ ಎಫೆಸ್ಯ 4ನೇ ಅಧ್ಯಾಯ 30ನೇ ವಾಕ್ಯ, ಯಾವ ರೀತಿ ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದೀರಾ ಅದನ್ನು ನಂದಿಸ್ಬೇಡಿ, ಆಮೇಲೆ ಇನ್ನೊಂದು ಕಡೆ ದುಃಖಿಸ್ಬೇಡಿ ಅಂತ ಹೇಳ್ತಾರೆ, ಆಮೇಲೆ ಸತ್ಯದ ಆತ್ಮ ಅಂತ ಹೇಳ್ತಾರೆ. ಈ ಒಂದು 3 ವಾಕ್ಯಗಳನ್ನ ಅರ್ಥ ಏನು ಮಾಡಿದ್ರಿ ನಮ್ಮ ಸತ್ಯವೇದ ಮುಖಾಂತರ ನೋಡಿದ್ರಿ ಅದರ. ಸೊ ಯಾವ ರೀತಿ ನಂದಿಸ್ಬೇಡಿ ಅಂತಂದರೆ, ದೇವರು ನಮ್ಮಲ್ಲಿ ಕೊಟ್ಟಿರೋಂಥ ಆತನ ಒಂದು ಪವಿತ್ರಾತ್ಮನ ಒಂದು ಶಕ್ತಿ, ಅದು ನಮ್ಮ ದೇಹದಲ್ಲಿ ನಮ್ಮ ಜೀವಿತದಲ್ಲಿ ಕ್ರಿಯೆಗಳು ಮಾಡ್ಬೇಕಾದ್ರೆ ಅದಕ್ಕೆ ನಾವು ಅಡಚಣೆಯಾಗಿ ಏನು ಮಾಡೋಕೆ ಹೋಗ್ಬಾರ್ದು, ನಡ್ಕೊಳಕ್ಕೆ ಹೋಗ್ಬಾರ್ದು, ವಿರುದ್ಧವಾಗಿ ಏನು ಮಾಡೋಕೆ ಹೋಗ್ಬಾರ್ದು, ನಡ್ಕೊಳಕ್ಕೆ ಹೋಗ್ಬೋದು. ಅವು ವಿರುದ್ಧವಾಗಿ ನಡ್ಕೊಂಡಾಗ ಏನಾಗೋದು ಅಂತಂದರೆ, ನಮ್ಮ ಜೀವಿತದಲ್ಲಿ ಬಂದ್ಬಿಟ್ಟು ಏನು ರೀ ನಾವು ಇದನ್ನು ನಿಂದಿಸ್ದಂಗೆ ಅಂತಂದ್ಬಿಟ್ಟು ಏನು ಮಾಡೋದು, ಅನೇಕ ವಾಕ್ಯ ಮುಖ ತೊಡ್ರಿ. ಈ ವಾರ ಅದನ್ನೇ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 267, ಕನ್ನಡದಲ್ಲಿ 165 ಇಂದ ಯಾವ ಸಹೋದರ ಸಹೋದರಿಗಳೆಲ್ಲ ಓದೋಕ್ಕೆ ರೆಡಿಯಾಗಿದ್ದೀರೋ, ಓದೋಕ್ಕೆ ಆಗ್ತದೋ, ತಮ್ಮ ಕೈಗಳೆತ್ತಿದ್ರೆ ಅವ್ರಗಳಿಗೆಲ್ಲರಿಗೂ ಅವಕಾಶಗಳು ಕೊಡೋಕ್ಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು.
ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಯೋಹಾನ 14:26. ನಾವೀಗಾಗಲೇ ತಪ್ಪು ಹಾದಿಗೆ ಎಳೆಯಬಹುದಾದ ಗೋಸ್ಟ್ ಎಂಬ ಪದದ ಬಗ್ಗೆ 8ನೇ ಅಧ್ಯಾಯದಲ್ಲಿ ಪರೀಕ್ಷಿಸಿದ್ದೇವೆ. ಆದರೆ ನಾವೀಗ ಪವಿತ್ರಾತ್ಮನು ತಂದೆಯಿಂದ ಕಳುಹಿಸಲ್ಪಡುತ್ತಾನೆ ಎಂಬ ಹೇಳಿಕೆಯನ್ನು ಪರೀಕ್ಷಿಸುವವರಾಗಿದ್ದೇವೆ, ಯಾಕೆಂದರೆ ಇದು ಪವಿತ್ರಾತ್ಮನು ತಂದೆಯ ನಿಯಂತ್ರಣದಲ್ಲಿರುವ ಒಂದು ಪ್ರಭಾವ ಅಥವಾ ಶಕ್ತಿ. ಮಾನವ ಕಲ್ಪಿತ ವಿಶ್ವಾಸ ಅರಿಕೆಯಲ್ಲಿ ತಪ್ಪಾಗಿ ಪ್ರತಿಪಾದಿಸುವಂತೆ ಆತನು ದೇವರಿಗೆ ಸಮಾನವಾದ ಶಕ್ತಿ ಮತ್ತು ಮಹಿಮೆಯನ್ನು ಹೊಂದಿರುವ ಮತ್ತೊಂದು ವ್ಯಕ್ತಿ ಅಲ್ಲ ಎಂಬ ಅರ್ಥ ನೀಡುತ್ತದೆ. ನಮ್ಮ ಶಕ್ತಿಗಳೆಲ್ಲವೂ ನಮ್ಮ ಹಿಡಿತದಲ್ಲಿರುವಂತೆ ದೇವರ ಎಲ್ಲಾ ಶಕ್ತಿಗಳು ಸಂಪೂರ್ಣವಾಗಿ ಆತನ ಹಿಡಿತದಲ್ಲಿರುತ್ತವೆ. ಆದುದರಿಂದ ದೇವರು ತನ್ನ ಆತ್ಮನನ್ನು ಕಳುಹಿಸುತ್ತಾನೆ ಎಂಬ ಕಂಠೋಕ್ತಿಯು ಅಥವಾ ಪ್ರವಾದಿಯು ವಿವರಿಸುವಂತೆ ನಾನು ನನ್ನ ಆತ್ಮನನ್ನು ನಿನ್ನಲ್ಲಿ ಇರಿಸುತ್ತೇನೆ ಎಂಬ ಹೇಳಿಕೆಗಳು ಅದರಂತೆಯೇ ಅವೆ. ಮೇಲಾಗಿ ಒಬ್ಬ ಸೇವಕನನ್ನು ಆತನ ಸ್ವಂತ ಹೆಸರಿನ ಮೇಲೆ ಕಳುಹಿಸದೆ ಆತನ ಒಡೆಯನ ಹೆಸರಿನಲ್ಲಿ ಕಳುಹಿಸಿಕೊಡುವಂತೆ ಪವಿತ್ರಾತ್ಮನನ್ನು ಯೇಸುವಿನ ಹೆಸರಿನಲ್ಲಿ ಕಳುಹಿಸಲಾಯಿತು ಎಂಬ ಹೇಳಿಕೆಯೂ ಇದೆ. ಇಲ್ಲಿ ನಮಗೆ ದೇವರ ವಾಕ್ಯದಲ್ಲಿಲ್ಲದ ತ್ರಯೇಕತ್ವದ ಸಮಾನವಾದ ಅಧಿಕಾರ ಮತ್ತು ಮಹಿಮೆಯಲ್ಲಿನ ಮತ್ತೊಂದು ವಿರೋಧವು ಕಂಡುಬರುತ್ತದೆ. ಇಲ್ಲಿ ತಂದೆಯ ಶ್ರೇಷ್ಠತೆಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಪವಿತ್ರಾತ್ಮನು ತಂದೆಯ ಆತ್ಮವಾಗಿದೆ, ಶಕ್ತಿಯಾಗಿದೆ, ಪ್ರಭಾವವಾಗಿದೆ ಮತ್ತು ತಂದೆಯ ಚಿತ್ತದಂತೆ ಮತ್ತು ನಮ್ಮ ವಿಮೋಚಕನಾದ ಯೇಸುವಿನ ಹೆಸರಿನಲ್ಲಿ ಕಳುಹಿಸಲ್ಪಟ್ಟಿದೆ. ಯೇಸುವಿನ ಹೆಸರಿನಲ್ಲಿ ಯಾಕೆ? ಯಾಕೆಂದರೆ ವಿಮೋಚನೆಯು ಮತ್ತು ಪಾಪಿಷ್ಠರ ಪುನಃಸ್ಥಾಪನೆಯ ಸಮಗ್ರ ಕಾರ್ಯವು, ಪಾಪ ನಿವೃತ್ತಿಯ ಸಮಸ್ತ ಕಾರ್ಯವು ಮಗನಿಗೆ ಒಪ್ಪಿಸಲ್ಪಟ್ಟಿದೆ. ಮತ್ತು ತಂದೆಯ ಆತ್ಮನು ಒಂದು ವಾಹಿನಿಯಂತಿದ್ದು ಇದರ ಮೂಲಕವಾಗಿ ಮಗನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡ ಆಶೀರ್ವಾದಗಳನ್ನು ಅನುಗ್ರಹಿಸುವ ಕಾರ್ಯಾಚರಣೆಯನ್ನು ನಡೆಸುತ್ತಾನೆ.
ಓಕೆ, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯೋಹಾನ 14:26 ನೋಡ್ಬೇಕ್ರೆ ಏನು ರೀ, ಸಹಾಯಕನು ಅಂತಂದರೆ ದೇವರಿಂದ ಏನು ರೀ ಕಳ್ಸ್ಕೊಳ್ಪಡೋಂಥ ಒಂದು ಪವಿತ್ರಾತ್ಮನು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಏನು ರೀ ಅವರು ನನ್ನ ಹೆಸರಲ್ಲಿ ಏನು ಮಾಡ್ತಾರೆ ಕಳಿಸ್ಕೊಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಸೊ ಅನೇಕ ಒಂದು ಏನು ರೀ ಥಿಯೋಲೋಜಿಯನ್ಸ್ ಅವರೆಲ್ಲ ಏನಪ್ಪ ಮಾಡ್ತಾರೆ ಅಂದರೆ, ಈ ವಾಕ್ಯಗಳನ್ನ ಇಸ್ಕೊಟ್ಟು ನೋಡೋ ದೇವರು ಕಳಿಸ್ಕೊಡ್ತಾರೆ. ಸೊ ಹಂಗಾರೆ ಕಳಿಸ್ಕೊಡ್ತಾರೆ ಪವಿತ್ರಾತ್ಮನು ನನ್ನ ಹೆಸರಲ್ಲಿ ಅಂತ ಹೇಳ್ಬೇಕಾರೆ, ಸೊ ಇದು ಒಂದು ವ್ಯಕ್ತಿ, ಇದು ಕೂಡ ಒಂದು ಏನಾಗಿದೆ ಒಂದು ದೇವರಾಗಿದೆ ಅಂತಂದ್ಬಿಟ್ಟು ತ್ರೈಕತ್ವದಲ್ಲಿ ಒಬ್ಬರಾಗಿದ್ದಾರೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಭಿಪ್ರಾಯನ ಅಲ್ಲಿ ಹೇಳ್ತಾರೆ. ಅದರ ಇದೇನು ಇದು ಅರ್ಥ ಅದರ ಇದು ನೋಡ್ಬೇಕಾರೆ, ಇದರಲ್ಲಿ ಒಂದು ಇಂಗ್ಲೀಷಲ್ಲಿ ಬರ್ತಾರೆ ವರ್ಡ್ ಏನಪ್ಪ ಅಂದರೆ ಹೋಲಿ ಗೋಸ್ಟ್ ಅಂತ. ಅದರ ಆ ಗೋಸ್ಟ್ ಪವಿತ್ರ ಆತ್ಮ ಅದರ ಅದು ಆತ್ಮ ಅಂತ ಕನ್ನಡದಲ್ಲಿ ಬರ್ತಾರೆ, ಅದರ ಇನ್ನು ಇಂಗ್ಲೀಷಲ್ಲಿ ಗೋಸ್ಟ್ ಅಂತ ಬರ್ತಾರೆ. ಈ ಗೋಸ್ಟ್ ಅಂತ ಅಭಿಪ್ರಾಯ ಏನು ಕೊಡ್ತಾರೆ ಅಂದರೆ, ಏನೋ ಒಂದು ಇನ್ರಿ ಮನುಷ್ಯನ ದೇಹದಿಂದ ಹೊರಗಡೆ ಬರ್ತಲ್ಲ ಗೊತ್ತಾ, ಒಂದು ಆತ್ಮ ಥರ ಅಂದ್ರ ಆ ಥರ ಅಂತ ಒಂದು ಭಾವನೆ ನಮಗೆಲ್ಲ ಚೆನ್ನಾಗಿ ಗೊತ್ತು. ನಾವು ಬೇಸಿಕ್ ಕ್ಲಾಸ್ ಓದಿರಿ, ಆತ್ಮ ಮನುಷ್ಯನ ದೇಹದಿಂದ ಯಾವುದು ಬರೋದಿಲ್ಲ, ಮನುಷ್ಯನೇ ಆತ್ಮ. ಮನುಷ್ಯ ಸತ್ತಿದ ಮೇಲೆ ಅವನೇ ಸಾಯ್ತಾನೆ, ಅವನ ಆತ್ಮನೂ ಸಾಯ್ತದೆ. ಸೊ ಅದರಿಂದ ಮನುಷ್ಯ ದೇಹದೊಳಗಡೆ ಯಾವುದೂ ಏನಿಲ್ಲ, ಅದು ಇಮ್ಯಾಜಿನೇಷನ್ ತಿಂಗಳಿಲ್ಲ ಅಂತ ಅಂದ್ಬಿಟ್ಟದ್ರ. ಆದರೆ ನೀವೊಂದು ಕಲ್ಪನೆಯಲ್ಲಿರೋಂಥ ಒಂದು ಜನಗಳು ಈ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಇಲ್ಲಿ ಗೋಸ್ಟ್ ಅಂತ ಪದ ಏನು ಮಾಡಿದ್ರು ಯೂಸ್ ಮಾಡಿದ್ರು, ನಾವೇನು ಮಾಡೋದು ಅಲ್ಲಿ ಅಲ್ಲಿ ನೋಡ್ಬೋದು ಅದರ. ಸೊ ಅದಕ್ಕೆ ಇಲ್ಲಿ ದೇವರ ಪವಿತ್ರಾತ್ಮನ ದೇವರೇನು ಮಾಡ್ತಾರೆ, ಕಳಿಸ್ಕೊಡ್ತಾರಲ್ಲ. ಸಂಗತಿ ಅದು ಕಳಿಸ್ಕೊಡ್ಬೇಕಾದ್ರೆ ಏನ್ರಿ ಅದೇನಾಗಬೇಕು, ಒಂದು ಒಂದು ವ್ಯಕ್ತಿತ್ವ ಆಗಿರ್ಬೇಕಲ್ವಾ ಅಂತ ಹೇಳೋದುಂಟು. ಅದರ ಇದು ಹೇಗೆ ಹೇಳ್ತಾ ಇದ್ದಾರೆ, ಏನಿದೆ ಅರ್ಥ ಅಂತ ನೋಡ್ಬೇಕಾದ್ರೆ ಏನ್ರಿ, ಇವಾಗ ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಆತ್ಮ ಅಂತ ಹೇಳ್ಬೇಕಾದ್ರೆ ಇವಾಗ ನಮ್ಮ ಮನಸ್ಸು, ನಮ್ಮ ಯೋಚನೆ, ಅದರ ನಮ್ಮ ಬುದ್ಧಿ, ಜ್ಞಾನ, ತಿಳುವಳಿಕೆ, ನಮ್ಮ ಸಾಮರ್ಥ್ಯ, ನಮ್ಮ ಮನಸ್ಸು, ಇದು ಯಾರ ಹಿಡಿತದಲ್ಲಿದೆ ಅಂತಂದರೆ ನಮ್ಮ ಕಂಟ್ರೋಲ್ ಏನಾಗಿದೆ ಇದೆ. ನಮ್ಮ ಎಮೋಷನ್ಸ್ನ ಯಾವ ರೀತಿ ಬೇಕಾದ್ರೆ ಮಾಡೋದು, ಎಕ್ಸ್ಪ್ರೆಸ್ ಮಾಡೋದು ಅದರ ಅದರ ಅದನ್ನು ಕಂಟ್ರೋಲ್ ಮಾಡಿ ಅದಿಂದಲ್ಲಿ ಕೂಡ ಏನು ಮಾಡ್ಬೋದು, ನಾವು ತರ್ಬೋದು. ಇದಕ್ಕೆ ಯಾರಿಗಪ್ಪ ಶಕ್ತಿ ಇದೆ ಅಂತಂದರೆ ನಮ್ಮ ಆತ್ಮಕ್ಕೆ, ಅಂದರೆ ನಮ್ಮ ಮನಸ್ಸಿನ ಸ್ಥಿತಿಗಳ ಮೇಲೆ ಅದನ್ನು ಹಿಡಿತಲಿರೋಕ್ಕೆ ನಮಗೇನಾಗಿದೆ ಒಂದು ಶಕ್ತಿ ಇದೆ. ಇದೇ ಥರ ದೇವರ ಆತ್ಮ ಅಂತ ಹೇಳ್ಬೇಕಾದ್ರೆ ಇದು ಆತನ ಒಂದು ಅದ್ಭುತವಂಥ ಶಕ್ತಿ. ಇದು ಯಾರ ಕಂಟ್ರೋಲಲ್ಲಿ ಇದೆ ಅಂತ ನೋಡ್ತೀನಿ ಅಂದರೆ ತಂದೆಯ ದೇವರ ಕಂಪ್ಲೀಟ್ ಕಂಟ್ರೋಲ್ ಏನಾಗಿದೆ ಅದಿದೆ ಅದರ. ಸರಿ, ಇವಾಗ ಯಾರಾದರೂ ತಂದೆಯ ದೇವರು ಕಂಪ್ಲೀಟ್ ಕಂಟ್ರೋಲ್ ಇರುವಂಥ ಈ ಆತ್ಮನ ಹೊಂದ್ಕೊಬೇಕು ಅಂದರೆ ಏನಪ್ಪ ಮಾಡಬೇಕು ಅಂತಂದರೆ ದೇವ್ರನ್ನ ಏನು ಮಾಡ್ಬೇಕು, ಅದನ್ನ ಪಡ್ಕೊಬೇಕು. ನಾವು ಮತ್ತೆ ಏನೇ ಬರೆದಂಥ ಸ್ವಾರ್ಥ 25ನೇ ಅಧ್ಯಾಯ ಓದಿದಿರಲ್ಲ ಏನ್ರಿ, ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರಂಥ ಕನ್ಯೆಗಳು, 10 ಕನ್ಯೆಗಳ ಬಗ್ಗೆ ಸ್ವಾಮಿ ಏನು ಮಾಡಿದ್ರಿ ಓದಿದಿರಿ ಅಂದ್ರೆ ಅಲ್ಲಿ ನೋಡ್ಬೇಕು ಏನು ನೋಡ್ತೀರಿ, 5 ಮಂದಿ ಬುದ್ಧಿ ಇರೋರಿದ್ರು, 5 ಮಂದಿ ಬುದ್ಧಿ ಹಿಂದೆ ಹೀನರಿದ್ದರು. ಬುದ್ಧಿಹೀನರು ಏನಪ್ಪ ಅಂದರೆ ಅವ್ರು ದೀಪದಲ್ಲಿ ಮಾತ್ರ ಎಣ್ಣೆ ಇತ್ತು, ಬುದ್ಧಿಲಿ ಏನಾಗಿಲ್ಲ, ಎಣ್ಣೆ ಇರಲಿಲ್ಲ ಅದರ. ಸೊ ಮೊದಲಿಂಗನ ಬಂದ ತಕ್ಷಣ ಬುದ್ಧಿವಂತರು ಏನು ಮಾಡ್ತಾರಲ್ಲ ಎಡ ಒಡೆ ಹೋಗ್ಬಿಡ್ತಾರೆ. ಅದು ಬುದ್ಧಿಹೀನರು, ಬುದ್ಧಿ ಇಲ್ದಿರೋರು, ನಮಗೂ ಸ್ವಲ್ಪ ಎಣ್ಣೆ ಕೊಡಿ ಅಂತ ಹೇಳ್ಬೇಕಾದ್ರೆ ಇವ್ರು ಏನೋ ಒಂಥರ ಕೊಡ್ತಾರೆ, ನೀವು ಹೋಗಿ ಏನು ಮಾಡಿ ಮಾರೋ ಹತ್ರ ಮಾಡಿ ನೀವು ಕೊಂಡ್ಕೊಡು ಬನ್ನಿ ಅಂತ ಹೇಳ್ತಾರೆ. ಯಾರಿದ್ದ ಮಾರೋದು ಅಲ್ರ, ಯಾರಪ್ಪ ಅಂದರೆ ಪರಲೋಕದ ತಂದೆ ದೇವರು, ಅವರೇ ಓನರ್ ಇದೆಯಾ. ಅವರು ಮಾರ್ತಾರೆ ಅಂದರೆ ಬೇರೆಯವ್ರಿಗೆ ಬಿಟ್ಕೊಡ್ತಾರೆ, ಕೊಡ್ತಾರೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ. ಅದರ ಏನು ನಾವು ಬೆಲೆ ಕೊಟ್ಬೇಕು, ಅದಕ್ಕೆ ತ್ಯಾಗ ಮಾಡಬೇಕು, ಖರ್ಚಾಗಬೇಕು, ಖರ್ಚು ಮಾಡ್ಕೊಬೇಕ್ರಿ. ಅದರ ಇದೇ ಅರ್ಥದಲ್ಲಿ ದೇವರು ತನ್ನ ಪವಿತ್ರ ಆತ್ಮನ ಯಾರಿಗಪ್ಪ ಕಳಿಸ್ಕೊಡ್ತಾರೆ ಅಂತಂದರೆ ಯಾರು ಇದಕ್ಕೆ ಯೋಗ್ಯರೋ ಅವ್ರಿಗೆ ಏನು ಮಾಡೋದು, ದೇವ್ರ ಪವಿತ್ರಾತ್ಮ ಕಳಿಸ್ಬಿಡೋದು. ಲೋಕದಲ್ಲಿ ಜನ ಅವರೇ ಎಲ್ಲರಿಗೂ ದೇವ್ರ ಪವಿತ್ರಾತ್ಮ ಕೊಟ್ಟವರಾ ಅಂದರೆ ಇಲ್ಲ ರೀ. ಯಾಕೆ ಕೊಟ್ಟಿಲ್ಲ, ಯಾಕಂದರೆ ಅದನ್ನು ಸ್ವೀಕಾರ ಮಾಡೋಕ್ಕೆ ಅವ್ರು ಯೋಗ್ಯರು ಅಲ್ಲ. ಆ ಯೋಗ್ಯತೆನ ಪಡ್ಕೊಳೋದಕ್ಕೆ ಅಂತಲೇ ಕ್ರಿಸ್ತನು 2 ನಂಬರಿಕಲ್ಲಿ ಏನು ಮಾಡಿದ್ರೆ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ಏನ್ರಿ ಕಣ್ಣು ಕಾಣಂಥ ರೀತಿಯಲ್ಲಿ ಭೂಲೋಕದಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತೆ. ಅದಕ್ಕ ಜನಗಳ ಮೇಲೆ ಪವಿತ್ರ ಆತ್ಮ ಹೆಣ್ಮಕ್ಕೆ ಹೋಗಲ್ಲ, ಸುರ್ಸೋದಿಕ್ಕೆ ಹೋಗಲ್ಲ. ಇವಾಗ ಯಾರ ಮೇಲೆ ಅಪ್ಪ ಸುರಿಸಿದ್ದಾರೆ ಅಂತಂದರೆ ಯಾರಿಗಪ್ಪ ದಯಪಾಲಿಸಿದ್ದಾರೆ, ದೇವರಿಂದ ಇದು ಯಾರಿಗೆ ಕೊಟ್ಟಿದ್ದಾರೆ ಈ ಶಕ್ತಿನ ಅಂತಂದರೆ ಯಾರೋ ದೇವರಲ್ಲಿ ಆಸಕ್ತರ. ಅದಕ್ಕೆ ನೋಡ್ಬೇಕಾದ್ರೆ ಇದು ದೇವರಿಂದ ಕಳಿಸ್ಕೊಡೋದು ಅಂತ ಇದಕ್ಕೆ ಹೇಳೋದು. ಇದು ಆತನ ಹಿಡಿತದಲ್ಲಿದೆ, ಆತನ ಹಿಡಿತದಲ್ಲಿರೋದನ್ನ ಯಾರೂ ಆತನ ಪರ್ಮಿಷನ್ ಹೊಂದ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನ್ರಿ ಇದನ್ನು ಹೊಂದ್ಕೊಳಕ್ಕೆ ಸಾಧ್ಯ ಇಲ್ಲ, ದೇವರಿಂದನೇ ಪರ್ಮಿಷನ್ ಬರಬೇಕು ಅಂತ ಅಂದ್ಬಿಟ್ಟು ಇದನ್ನು ಗೋಚರ ಪರಿಸೋದಕ್ಕೇನೆ ಏನು ಮಾಡೋದು ಹೇಳಿದ್ರೆ ಯೇಸು ಕ್ರಿಸ್ತ ಕ್ಲಿಯರಾಗಿ ವಾಕ್ಯದಲ್ಲಿ ಹೇಳ್ತಾರೆ, ನೋಡಪ್ಪ ಸಹಾಯಕನು ಅಂದರೆ ಪವಿತ್ರಾತ್ಮನು ಏನ್ರಿ ತಂದೆಯಿಂದ ನನ್ನ ಹೆಸರಲ್ಲಿ ಹೊರಟು ಬರೋನು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಇದು ಕಳಿಸ್ಕೊಟ್ರೆ ದೇವರೇ ಕಳಿಸ್ಕೊಡ್ಬೇಕು, ದೇವರು ಒಂದು ಪರ್ಮಿಷನ್ ಇದ್ದೀರ ಯಾರೂ ಪವಿತ್ರತ್ವ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅದರ. ಆಮೇಲೆ ಇದು ಯಾಕೆ ಕ್ರಿಸ್ತನ ನಾಮದಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ, ಯಾಕಪ್ಪ ಇದು ದೇವ್ರದ್ದು ಪವಿತ್ರತ್ವ ಅಲ್ಲ, ದೇವರೇ ಕಳಿಸ್ಕೊಡ್ಬೋದಲ್ಲ, ಯಾಕೆ ಕ್ರಿಸ್ತನ ನಾಮದಲ್ಲಿ ಅಂತ ಹೇಳ್ತಾರೆ, ಏನರ್ಥ ಏನಪ್ಪ ಅರ್ಥ ಅಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ದೇವರು ಎಲ್ಲ ಯೋಜನೆ ಯಾರ ಮೇಲೆ ಡಿಪೆಂಡ್ ಆಗಿದೆ? ಯೇಸು ಕ್ರಿಸ್ತ ಮೇಲೆ ಡಿಪೆಂಡ್ ಆಗಿದೆ. ಅದರ ಇಡೀ ಮನುಕುಲಕ್ಕೆ ಒಂದು 1,000 ವರ್ಷದಲ್ಲಿ ರಾಜ್ಯವನ್ನು ಮಾಡ್ತೀನಿ ಅಂತ ಹೇಳ್ಬೇಕಾರೆ, ಎಲ್ಲ ಸತ್ತೋಗಿದ್ದನ್ನೆಲ್ಲ ಎಬ್ಬಿಸ್ತೀನಿ ಅಂತ ಹೇಳ್ಬೇಕಾರೆ, ಆ ರಾಜ್ಯ ಅವನ ರಾಜ್ಯದಲ್ಲಿ ಏನ್ರಿ ಈ ನಡೆಯಂಥ ಎಲ್ಲ ಕೆಲಸಗಳು, 1,000 ವರ್ಷದಲ್ಲಿ ಆಳ್ವಿಕೆ ಮಾಡೋಂಥದ್ದು, ಎಲ್ಲರನ್ನೂ ಪಾಪದಿಂದ ಅವನು ಪರಿಪೂರ್ಣ ತರೋಂಥ ಕೆಲಸಗಳಲ್ಲೆಲ್ಲ ಯಾರ್ದಿರ್ತಾರೆ ರಾಜ್ಯದಲ್ಲಿ ಅಂದರೆ ನೋಡಿದ್ರೆ ಎಲ್ಲ ಕೆಲಸಗಳು ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನಿರ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ತಂದೆಯ ದೇವರಿಗೆ ರಾಜ್ಯವನ್ನು ಏನ್ರಿ ಅಲ್ಲಿ ವಾಪಸ್ ಕೊಡ್ಬೇಕಾದ್ರೆ ಸಮಾಪ್ತಿ ಅಂತ ಹೇಳ್ತಾರೆ. ಹಂಗಂದ್ರೆ ಮೊದಲು ಇರೋಂಥದ್ದು ಯಾರ ರಾಜ್ಯ ಅಂದರೆ ಕ್ರಿಸ್ತನ ರಾಜ್ಯ. ಕ್ರಿಸ್ತನು 1,000 ವರ್ಷ ಭೂಲೋಕದಲ್ಲೇ ಮಾಡಿದ್ದಾರೆ, ಆಳ್ವಿಕೆ ಮಾಡ್ತಾರೆ. ಅದರ ಅದರಿಂದ ದೇವರು ಏನೇ ಮಾಡಿದ್ರು ಏನು ಯಾರ ಮುಖಾಂತರ ಮಾಡ್ದ ಹೌದು ಏನ್ರಿ ತನ್ನ ಮಗನ ಮುಖಾಂತರ. ಯಾಕಂದ್ರೆ ಬೈಬಲ್ ಏನು ನೋಡ್ತೀರಿ, ಸರ್ವಸ್ವವು ಸಮಸ್ತವು ಆತನಿಗೋಸ್ಕರ ಆತನಿಗಾಗಿ ಆತನಿಂದಲೇ ಏನಾದರೂ ಅಂತೆ ಸೃಷ್ಟಿಯಾದವು ಅಂತ
ಮಾಡಲ್ಪಡ್ತದೆ.
ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಎಲ್ಲ ಕ್ರಿಸ್ತನೇ ದೇವ್ರ ಯೋಜನೆಗೆ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ವಾಕ್ಯ ಏನು ಹೇಳ್ತಾ ಅಂದರೆ ದೇವರು ತನ್ನ ಪವಿತ್ರ ಆತ್ಮನ ಕಳಿಸ್ಕೊಡ್ರಂತೆ. ಯಾರ ಮುಖಾಂತರ? ಕ್ರಿಸ್ತನ ಒಂದು ಮುಖಾಂತರ ಅಂತ ಏನು ಮಾಡೋದು ಈ ವಾಕ್ಯ ಹೇಳೋದು. ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವೀತ ಅಷ್ಟೇ ಓದ್ಬೋದಾ?
ದೇವರ ಪವಿತ್ರಾತ್ಮನು ನಮ್ಮ ಕರ್ತನಾದ ಯೇಸುವಿನ ಮೇಲೆ ಆತನ ಸ್ನಾನ ದೀಕ್ಷೆ ಮತ್ತು ಪ್ರತಿಷ್ಠೆಯ ಸಮಯದಲ್ಲಿ ಬಂದಿಳಿದಾಗ ಅದು ನಿಜವಾಗಿಯೂ ಸಹಾಯಕವಾಗಿತ್ತು, ಮಹಾ ಆಶೀರ್ವಾದಕರವಾಗಿತ್ತು. ಪರಂತು ಅದು ಆತನಿಗೆ ದೇವರ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಆತನ ಎಲ್ಲ ಪ್ರಾಪಂಚಿಕ ಧ್ಯೇಯಗಳ ಮತ್ತು ನಿರೀಕ್ಷೆಗಳ ತ್ಯಾಗವೂ ಆಗಿತ್ತು. ನಮ್ಮ ಕರ್ತನು ಬೇರೆ ಮನಸ್ಸುಳ್ಳವನಾಗಿದ್ದರೆ ಸ್ವಂತ ಚಿತ್ತವುಳ್ಳವನಾಗಿದ್ದರೆ, ಸ್ವಂತವನ್ನು ಬಯಸುವವನಾಗಿದ್ದರೆ, ದೇವರಾತ್ಮದ ಮಾರ್ಗದರ್ಶನವು ಆತನಿಗೆ ಸಹಾಯ ಮಾಡುವ ಬದಲಾಗಿ ತಲ್ಲಣಪಡಿಸುವುದಾಗುತ್ತಿತ್ತು. ಆತನ ಹೃದಯವು ಅತೃಪ್ತಿಯಿಂದ ಕೂಡಿರುತ್ತಿತ್ತು ಮತ್ತು ಆತನೊಳಗೆ ದಂಗೆ ಇಳಿಸಬಹುದಿತ್ತು. ಅದರಂತೆ ಆತನ ಜನರ ಸಂಗಡಲು ಕರ್ತನ ಮನಸ್ಸನ್ನು ಹೆಚ್ಚಾಗಿ ಅನುಸರಿಸುವುದರಿಂದ ಸ್ವಾಭಾವಿಕ ಮನುಷ್ಯನು ಹೆಚ್ಚು ಹೆಚ್ಚು ಅಸಂತೋಷ ಅನುಕೂಲತೆಗಳನ್ನು ಅನುಭವಿಸುತ್ತಾನೆ ಮತ್ತು ಚಡಪಡಿಸುತ್ತಾನೆ. ಯಾಕೆಂದರೆ ಅದು ಆತನ ಆತ್ಮನೊಂದಿಗೆ, ಮನಸ್ಸಿನೊಂದಿಗೆ ಮತ್ತು ಚಿತ್ತದೊಂದಿಗೆ ಘರ್ಷಣೆಯನ್ನುಂಟು ಮಾಡುತ್ತದೆ ಮತ್ತು ಆತನನ್ನು ದೂಷಿಸುವುದಾಗಿದೆ. ಆದರೆ ಕ್ರಿಸ್ತನಲ್ಲಿನ ನೂತನ ಸೃಷ್ಟಿಗಳಲ್ಲಿ ಅವರ ಸ್ವಂತ ಚಿತ್ತವು ಮರಣಿಸಿದ್ದು, ತಂದೆಯ ಚಿತ್ತವನ್ನು ಅವರು ತಿಳುಕೊಂಡವರಾಗಿ ಮತ್ತು ಅದರಂತೆ ಮಾಡಲು ಬಯಸುವವರಾಗಿರುವುದರಿಂದ ಅವರಿಗೆ ತಂದೆಯ ಚಿತ್ತದ ಯೋಜನೆಯ ಸ್ಪಷ್ಟವಾದ ಗ್ರಹಣ ಶಕ್ತಿಯು ಮತ್ತು ದೇವರ ವಾಕ್ಯದಲ್ಲಿನ ಬೋಧನೆಗಳ ಬಗ್ಗೆ ದೇವರ ಅನುಗ್ರಹದ ನಡೆಸುವಿಕೆಯು ನಿಜವಾಗಿಯೂ ಸಹಾಯಕವಾಗಿವೆ. ಎಲ್ಲ ಸಂಕಷ್ಟಗಳ ಹಿಂಸೆಗಳ ನಡುವೆ ಅವರಿಗೆ ಸಂತೋಷವನ್ನು, ಸಮಾಧಾನವನ್ನು, ತೃಪ್ತಿಯನ್ನು ತರುವುದಾಗಿದೆ. ಈ ಆಲೋಚನೆಯ ಸಾಮರಸ್ಯವಾಗಿ ಅಪೊಸ್ತಲ ಪ್ರಕಟಣೆ ಏನೆಂದರೆ, ಸತ್ಯದ ಮಾತುಗಳ ಬಗ್ಗೆ ಸಮಾಧಾನವನ್ನು ಕೊಡಲು ಮೊದಲು ಆತ್ಮನನ್ನು ಸ್ವೀಕರಿಸಬೇಕು ಮತ್ತು ಅವನನ್ನು ಮೆಚ್ಚಿಕೊಳ್ಳಬೇಕು. ಆತನು ಹೇಳುತ್ತಾನೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ರೋಮಾಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸ್ಟಾರ್. ನೋಡಿ, ಕ್ರಿಸ್ತನ್ಗೆ ದೇವ್ರು ಏನ್ ಮಾಡ್ತಾರೆ, ತನ್ನ ಪವಿತ್ರ ಆತ್ಮನ ಕೊಡ್ತಾರೆ. ಅದೇನಪ್ಪ, ತನ್ನ ಒಂದು ಅದ್ಭುತವಾದಂಥ ಶಕ್ತಿನ ಕ್ರಿಸ್ತನ್ಗೆ ಏನ್ ಮಾಡ್ತಾರೆ, ದೇವರು ಕೊಡ್ತಾರೆ. ಯಾವ ಕೊಟ್ರು? ಆತನ ಕಾನ್ಸಿಕ್ರೇಷನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ. ಇದು ಕ್ರಿಸ್ತನ್ಗೆ ಹೆಂಗಿತ್ತು ಅಂದ್ರೆ ಬಹು ಲಾಭದಾಯಕವಾಗಿತ್ತು. ಅದರ ಅವ್ರಿಗೆ ಸಮಾಧಾನ ತರದಾಗಿತ್ತು. ಅದರ ಅವರಲ್ಲಿ ಗಲಿಬಿಲಿ ಉಂಟು ಮಾಡ್ತಾ ಅಂದರೆ ಅವ್ರಲ್ಲಿ ಗಲಿಬಿಲಿ ಉಂಟು ಮಾಡಿದ್ರಿ. ಅದರ ದೇವ್ರ ಚಿತ್ತನ ಸ್ಪಷ್ಟವಾಗಿ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳಕ್ಕೆ ಏನಾಯ್ತು ಅವ್ರಿಗೆ, ತುಂಬ ಏನಾಯ್ತು ಅದು ಹೆಲ್ಪ್ ಆಯಿತು. ಅದರ ಯಾಕಂದ್ರೆ ಕ್ರಿಸ್ತನಿಗೆ ಎಷ್ಟೋ ವಿಚಾರಗಳೇನಾಗಿರಲಿಲ್ಲ, ಅಲ್ಲಿ ಅಲ್ಲಿ ಗೊತ್ತಿರಲಿಲ್ಲ. ಅದರ ದೇವ್ರು ಯಾವಾಗ ಪವಿತ್ರಾತ್ಮ ಅಂತ ದಯಪಾಲಿಸ್ತಾರೋ ಏನ್ರಿ, ಆವಾಗ ದೇವ್ರ ಯೋಜನೆ ಏನು, ದೇವ್ರ ಚಿತ್ರದಲ್ಲಿ ಕ್ರಿಸ್ತನಿಗೆ ಏನಂತ ಒಂದು ಪಾಲಿದೆ ಅಂತಂದ್ಬಿಟ್ಟು ಇದೇನಾಯ್ತು ಅವ್ರಿಗೆ, ಸೂಪರಾಗಿ ಅನ್ವೇಷಣೆ ಆಗೋಯ್ತು. ವ್ಯವಸ್ಥೆ ಮಾಡಿಂತೀನಿ ಏನಕ್ಕೆ ಹಿಂಗಾಯ್ತು ಅಂತಂದರೆ, ಕ್ರಿಸ್ತನು ಪರಿಪೂರ್ಣವಾಗಿರೋಂಥ ಮನುಷ್ಯ, ಅವನಲ್ಲಿ ಯಾವುದು ಲೋಪದೋಷಗಳು ಪಾಪಗಳೇನೂ ಇರಲಿಲ್ಲ. ಏನಾದ್ರೆ ದೇವರವ್ರಿಗೆ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಅಳತೆ ಇಲ್ದಿರ ಏನು ಮಾಡೋದಂತೆ, ಪೂರ್ತಿ ಯಾಕೆ ಕೊಟ್ಟರು ಅಂತ ಹೇಳ್ತಾರೆ. ಪೂರ್ತಿನ ಒಂದು ಕೂಡಕ್ಕೆ ಇವ್ರು ಏನಾಗಿದ್ರು ಅಲ್ಲಿ ಸಿದ್ಧವಾಗಿದ್ದರು. ಯಾವಾಗ ಪವಿತ್ರಾತ್ಮ ಪೂರ್ತಿ ಬಂತೋ, ಕ್ರಿಸ್ತನು ದೇವರೆಲ್ಲ ಚಿತ್ತಕ್ಕಿನಾಗಿದ್ರಲ್ಲಿ ಅಧೀನರಾಗಿದ್ದರು. ಅದರಿಂದ ಏನಾಯಿತು, ಆ ಸಮಾಧಾನ ಸಂತೋಷ ಯಾರಲ್ಲಿತ್ತು, ಕ್ರಿಸ್ತನಲ್ಲಿ ಏನಾಗಿತ್ತು ಇತ್ತು. ಇವಾಗ ಯೋಚನೆ ಮಾಡ್ರಿ, ಕ್ರಿಸ್ತನು ದೇವ್ರ ತನ್ನ ಪವಿತ್ರಾತ್ಮ ಕೊಟ್ಟವಾಗ ದೇವ್ರ ಚಿತ್ತನೆಲ್ಲ ತಿಳ್ಕೊಬೇಕಾದ್ರೆ, ಇದು ಕ್ರಿಸ್ತನಿಗೆ ಇಷ್ಟ ಆಗದೇ ಇದ್ದಿದ್ರೆ ಹೆಂಗಿದ್ದಿರೋದು, ಹೆಂಗಿದ್ದಿರೋದು ಅಂದರೆ ಅವರಲ್ಲಿ ಒಂದು ಹೋರಾಟ ಏನಾಗಿರೋದು ಇದ್ದಿರೋದು, ಅದರ ನೂತನ ಸೃಷ್ಟಿ ಹಳೆ ಮನುಷ್ಯ ಅಂತಂದ್ಬಿಟ್ಟು. ಅದರ ಆ ಹೋರಾಟ ಏನಕ್ಕಪ್ಪ ಬರ್ತಾರೆ ಅಂದರೆ, ಯಾವಾಗ ನಮ್ಮಲ್ಲಿ ಅಸಮಾಧಾನ ಇರ್ತದೋ, ಯಾವಾಗ ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋಕ್ಕಾಗಲ್ವೋ ಅವಾಗ ಏನಾಗೋದಿದೆ ಅಸಮಾಧಾನ ಬರೋದು. ಆದರೆ ಇಮ್ಯಾಜಿನ್ ಮಾಡಿ, ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ಅಂದರೆ ಕರೆಕ್ಟಾಗಿರೋಂಥ ಮಾರ್ಗ ನಡೀತಾರೆ, ನಮ್ಗೆ ಈ ಥರ ಒಂದು ಬರ್ತದಾ ಶೋಧನೆ ಅಂದರೆ, ಇಲ್ಲ ರೀ, ಇದೇ ಕ್ರಿಸ್ತನಿಗೆ ಬರಲಿಲ್ಲ. ಪವಿತ್ರ ಆತ್ಮ ಕೊಟ್ಟಾವಾಗ ಅವ್ರಿಗೆ ತುಂಬ ಸಂತೋಷ ಆಗಿ ದೇವ್ರ ಚಿತ್ತನ ಇನ್ನೂ ಅರ್ಥ ಮಾಡ್ಕೊಳಕ್ಕೇನೆ ಅವ್ರಿಗೆ ಅನುಕೂಲ ಆಯಿತು. ಇದೇ ರೀತಿ ನಮಗೆ ಪವಿತ್ರ ಆತ್ಮ ಕೊಟ್ಟಾವಾಗ ನಮಗೇನಾಗ್ತದೆ, ನಮ್ಮಲ್ಲಿ ತುಂಬ ಗಲಿಬಿಲಿಗಳೇನಾಗ್ತದೆ ಶುರು ಆಗ್ತಾರೆ ಸ್ಟಾರ್ಟಿಂಗು. ಅದರ ತುಂಬ ಮಾಡಬಾರ್ದಾಗಿದ್ದ ಕೆಲಸಗಳನ್ನ ಏನು ಮಾಡ್ತಾಯಿರ್ತೀವಿ ನಾವು, ಮಾಡ್ತಾಯಿರ್ತೀರಿ, ಮಾಡಬೇಕಾದ್ರೆ ನಾವು ಒಂದೂ ಮಾಡೋಕ್ಕಾಗಲ್ಲ, ಎಲ್ಲವನ್ನು ಫೈಟ್ ಮಾಡಬೇಕು, ಜಯಿಸಬೇಕು ಅಂತ ಏನು ಮಾಡ್ತಿದ್ವಿ, ಪ್ರಯತ್ನ ಮಾಡ್ತಿದ್ವಿ. ಯಾಕಪ್ಪ ಅಂದರೆ, ನಮ್ಮಲ್ಲಿ ಹಳೆ ಮನುಷ್ಯ ಒಬ್ಬ ಇದ್ದಾನೆ, ನೂತನ ಸೃಷ್ಟಿನಾಗಿದೆ ಅದು, ಅಲ್ಲಿ ಇದೆ. ಇವೆರಡು ನಡುವೆ ಫೈಟಿಂಗ್ ನಡೀಬೇಕಾದ್ರೆ ಇದನ್ನು ಜಯಿಸೋದಕ್ಕೆ ನಮಗೆ ಟೈಮು ಬೇಕು. ಅದು ಕ್ರಿಶ್ಚನ್ಗೆ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಏನಾಗಿದ್ರು, ರಾಡಿ ರಾಡಿ ಪರ್ಫೆಕ್ಟ್ ಆಗಿದ್ದರು. ದೇವ್ರು ಏನು ಮಾಡಿದ್ರೆ, 3.5 ವರ್ಷ 33 ವರ್ಷ ಏನು ಮಾಡಿದ್ರು, ಬದುಕ್ತಿದ್ರು. ಆದರೆ 3.5 ವರ್ಷ ಏನು ಮಾಡಿದ್ರು, ಅವ್ರು ಮಿನಿಸ್ಟ್ರಿ ಮಾಡಿದ್ರು ಇಸ್ರೇಲಲ್ಲಿ. ಆ 3.5 ವರ್ಷದಲ್ಲಿ ದೇವ್ರು ಏನಪ್ಪ ಮಾಡಿದ್ರು ಕ್ರಿಸ್ತನಿಗೆ ಅಂದರೆ, ಜಸ್ಟ್ ಟೆಸ್ಟ್ ಮಾಡಿದ್ರು. ಅಲ್ಲ, ಆ ಟೆಸ್ಟಲ್ಲಿ ನಿಂತ್ಕೊಂತಾರೋ ಇಲ್ಲ ಬಿದ್ದೋಗ್ತಾರೋ ನೋಡೋಣ ಅಂತ ಏನು ಮಾಡಿದ್ರು, ಅದನ್ನು ಅವ್ರು ಮಾಡೋದು ಅಂತ ನೋಡ್ತೀರಿ. ಅಲ್ವ ಸರಿ, ಈ ಒಂದು ಏನ್ರಿ, ದೇವರು ನಮಗೆ ಕೊಡೋಂಥ ಒಂದು ಪವಿತ್ರಾತ್ಮ, ಒಂದು ಅದ್ಭುತವಂತ ಶಕ್ತಿ ಇದು ಏನ್ರಿ, ನಮಗೂ ಕೂಡ ನಾವು ದೇವ್ರಿಗೆ ವಿಧೇಯನಾಗಿದ್ದರೆ ಸಂತೋಷ ಸಮಾಧಾನ ಪ್ರೀತಿ ಜ್ಞಾನವನ್ನು ತರದಾಗಿರ್ತಾರೆ. ಅದರ ಯಾವಾಗ ಯಾವಾಗ ತರದಾಗಿರ್ತಾರೆ, ಯಾವಾಗಪ್ಪ ಅಂತಂದರೆ, ಯಾವಾಗ ನಾವು ದೇವ್ರಿಗೋಸ್ಕರ ಬಿಟ್ಕೊಡೋಕೆ ರೆಡಿಯಾಗಿರ್ತಾರೋ ಆವಾಗೆ ಇದು ನಮಗೆ ಕೂಡ ಒಂದಿನ್ರಿ ಸಮಾಧಾನ ತರದಾಗಿರ್ತದೆ. ಅದರ ಸರಿ, ಇದು ಇದೆಲ್ಲಿದೆ, ಇದೆಲ್ಲ ಪಡ್ಕೊಳೋದು, ಹೆಂಗೆ ಪಡ್ಕೊಳೋದು, ಹೆಂಗೆ ಹೊಂದ್ಕೊಡೋದು ಅಂತಂದರೆ, ಅದನ್ನು ಓದನ ರೋಮಾಪುರದಲ್ಲಿ 15:4 ಓದ್ರಿ. ರೋಮಾಪುರದಲ್ಲಿ 15:4 ಓದ್ರಿ. ಯಾವ್ದಾರ ಓದ್ರಿ, ಯಾರ ಜಲ್ದಿ.
ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರ ಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು.
ನೋಡ್ರ, ಹಳೆ ಒಡಂಬಡಿಕೆ ಎಲ್ಲ ಬರ್ದಿರೋದು, ಬೈಬಲ್ ಎಲ್ಲವನ್ನು ಬರ್ದಿದ್ದು ಯಾರಿಗೋಸ್ಕರ ಬರ್ದಿರೋದು, ನಮಗೋಸ್ಕರ, ಬೇರೆ ಯಾರಿಗೋಸ್ಕರ ಅಲ್ಲ ರೀ. ದೇವರು ಪವಿತ್ರಾತ್ಮ ಕೊಡ್ತಾರೆ ಗೊತ್ತಾ, ಆ ಪವಿತ್ರಾತ್ಮ ಕೊಡ್ಬೇಕಲ್ಲ ನಮ್ಮಲ್ಲಿ ಏನಾಗಿರ್ತಾರೆ, ಒಂದು ಗಲಿಬಿಲಿಗಳು ಆಗ್ತಾರೆ ನೋಡ್ರ. ಏನ್ರಿ, ಈ ಗಲಿಬಿಲಿಗಳನ್ನ ಜಯಿಸೋದಿಕ್ಕೇನೆ ದೇವ್ರು ನಮ್ಗೆ ಹೆಂಗೆ ಕೊಟ್ಟಿರೋದು, ಈ ಒಂದು ಹೋಲಿ ಸ್ಪಿರಿಟ್ ಅಂತ ಏನು ಮಾಡೋದು ನಮಗೆ ನಮಗೆ ಕೊಟ್ಟಿರೋದು ಅಲ್ಲರ. ಅದಕ್ಕೆ ಪೂರ್ವದ ಬರೆದಿದ್ದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೂ ಏನು ಮಾಡಂತೆ ಬರೆಯಲ್ಪಟ್ಟಿದೆ. ಇದರಲ್ಲಿ ಎಲ್ಲದರಲ್ಲೂ ನಮಗೇನಿದೆ, ಒಂದೊಂದಲ್ಲ ಒಂದು ಎನ್ಕರೇಜ್ಮೆಂಟ್ ಇದೆ, ಒಂದೊಂದು ಲೆಸನ್ಸ್ ಇದೆ. ಆ ಲೆಸನ್ಸ್ ಕೇಳ್ತಾ ಕೇಳ್ತಾ ಇರ್ಬೇಕಾರೆ ನಮಗೇನಾಗ್ತಾರಪ್ಪ ಅಂತಂದರೆ, ನಮ್ಮಲ್ಲಿರೋಂಥ ಕೆಟ್ಟದನ್ನೆಲ್ಲ ಬಿಡೋದಕ್ಕೆ ನಮಗೆ ಅನುಕೂಲ ಆಯ್ತದೆ. ಅಂದರೆ ಅದರಿಂದ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಇದನ್ನು ದೇವರು ದಯಪಾಲಿಸೋದು ಹೆಂಗಪ್ಪ ಅಂದರೆ, ಏನ್ರಿ ತನ್ನ ಮಗನಾಗಂಥ ಕ್ರಿಸ್ತನ ಒಂದು ತ್ಯಾಗ ಮುಖಾಂತರ. ಅದರ ಹಂಗಂದ್ರೆ ಇಲ್ಲಿ ಒಂದು ಪಾಯಿಂಟ್ ಯೋಚನೆ ಮಾಡಬೇಕು. ಅಂದ್ರೆ ದೇವರು ತನ್ನ ಪವಿತ್ರ ಆತ್ಮನ ಕ್ರಿಸ್ತನ ಮುಖಾಂತರ ಕೊಡ್ತಾರೆ ಅಂದರೆ ಏನಪ್ಪ ಅರ್ಥ ಅಂದರೆ, ದೇವರೇ ಬೇರೆ ಕ್ರಿಸ್ತನೇ ಬೇರೆ. ಯಾಕೆ ಹೇಳ್ತಾರೆ, ತಂದೆಯ ಆತ್ಮವನ್ನು ಕ್ರಿಸ್ತನ ಮುಖಾಂತರ ನಮಗೇನು ಮಾಡ್ತಾರೆ, ನಮಗೆ ಕೊಡ್ತಾರೆ. ಯೋಚನೆ ಮಾಡಿ, ತಂದೆ ಮತ್ತು ಮಗ, ತಂದೆ ಮತ್ತು ಯೇಸು ಕ್ರಿಸ್ತು ಇಬ್ಬರು ಒಂದೇ ಆದರೆ ನಮ್ಗೆ ಯಾಕೆ ಈ ಥರ ಪದ ಬಿಡಬೇಕು ಅಲ್ವರ. ಅದಕ್ಕೆ ಕ್ರಿಸ್ತನ ಮುಖಾಂತರ ಕೊಡ್ತಾರೆ ಅಂದ್ರೆ ಏನಪ್ಪ ಅರ್ಥ ಅಂದರೆ, ಈ ಕ್ರಿಸ್ತನ ಒಬ್ಬರು ಬೇರೆ, ಏನ್ರಿ ತಂದೆ ದೇವರೇ ಏನಾಗಿದ್ದಾರೆ, ಬೇರೆ ಆಗಿದ್ದಾರೆ ಅಂತ ಅರ್ಥ. ಅದರ ಇಲ್ಲ ಅಂದರೆ ಕ್ರಿಸ್ತನ ಮುಖಾಂತರ ಕೊಡಬೇಕು ಅಂತ ಏನು ಅವಶ್ಯಕತೆ ಇತ್ತು? ದೇವರೇ ಕೊಡ್ಬೋದಾ ಡೈರೆಕ್ಟಾಗಿ? ಅದರ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಕೊಟ್ಟಿದ್ದೀನಿ ಅಂತ ಹೇಳ್ಬೋದಲ್ಲ, ಯಾಕೆ ಕ್ರಿಸ್ತನ ಅಂತ ಆತ್ಮ ಅಂತ ಹೇಳ್ತಾರೆ, ಏನಕ್ಕೆ ರೆಫರೆನ್ಸು ಅಂತ ನೋಡ್ಬೇಕಾದ್ರೆ ಏನ್ರಿ ತಂದೆ ದೇವರು ಏನೇ ಮಾಡಿದ್ರು, ಯಾರ ಮುಖಾಂತರ ಮಾಡೋದು? ಕ್ರಿಸ್ತನ ಮುಖಾಂತರ ಮಾಡೋದು ಅಲ್ವರ? ಕ್ರಿಸ್ತನಿಂದರೆ ಯಾವ ಕೆಲಸನೇ ಮಾಡೋಕೆ ಹೋಗಲ್ಲ ಅವರು, ಅವರು ಮಾಡೋಕ್ಕೆ ಹೋಗಲ್ಲ. ಅದರಲ್ಲಿ ನೋಡ್ಬೇಕಾದ್ರೆ ದೇವ್ರ ಯೋಜನೆಯಲ್ಲೇ ಅದು. ಕೊಲೊಸ್ಸರು 1:15-18 ಓದ್ತಿಲ್ಲ ಏನ್ರಿ? ಸರ್ವವನ್ನು ಸೃಷ್ಟಿ ಮಾಡಿದಂಥ ಆತನು ಏನ್ರಿ ಏನು ಮಾಡಿದಂತೆ ತನ್ನ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಯಾರಪ್ಪ ಅಂತ ನೋಡ್ತೀರಿ? ಕ್ರಿಸ್ತನು. ಅದು ಮಾತ್ರ ಅಲ್ಲ ಅಲ್ವರ, ಇನ್ನು ವಾಕ್ಯ ಮುಂದಕ್ಕೆ ಹೋದ್ರೆ ಹೇಳ್ತಾರೆ, ಮುಂದಕ್ಕೆ ಎಲ್ಲ ಕೆಲಸಗಳಲ್ಲಿಯೂ ಕ್ರಿಸ್ತನೇನ್ರಿ ಹಾಂ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಂಗಾರೆ ಕ್ರಿಸ್ತನ ಬಿಟ್ಬಿಟ್ಟು ಏನ್ರಿ ಇವೆಂತ ಮಾಡೋಂಥದ್ದು ಏನಲ್ಲ, ಅದು ಸೂಟೇಬಲ್ ಆಗಿರೋದಿಲ್ಲ ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ಏನಪ್ಪ ನೋಡಬೇಕು ಏನ್ರಿ, ಈ ಹೋರಾಟ ನಮ್ಮಲ್ಲಿದೆ. ಯಾವ ಹೋರಾಟ ಏನ್ರಿ? ಈ ಒಂದು ಹೊಸ ಸೃಷ್ಟಿ ಹೇಳಂಥ ಮಾತುಗಳಿಗೋ, ಈ ಹಳೆಯ ಮನುಷ್ಯನಿಗೆ ದೇಹದಲ್ಲಿ ಮತ್ತು ಆಲೋಚನೆ ಬರುವಂಥ ಮಾತುಗಳಿಗೋ ಹೋರಾಟ ಏನಾಗಿರ್ತದೆ ಇರುತ್ತೆ ಅಂತ ನೋಡ್ತೀರಿ. ಯಾವ ರೀತಿಯಪ್ಪ ಹೋರಾಟ ಇರ್ತದೆ ಅಂತ ನೋಡಿದ್ರೆ ಏನ್ರಿ, ನಾವು ಪರ್ಫೆಕ್ಟ್ ಅಲ್ಲ ರೀ, ಇಂಪರ್ಫೆಕ್ಟು. ಕ್ರೈಸ್ಟ್ ಪರ್ಫೆಕ್ಟ್ ಆಗಿದ್ರು, ಬ್ಯಾಪ್ಟಿಸಮ್ ಹೋಲಿಸ್ಬಿಟ್ಟು ಕೊಟ್ಟರು, ಅದನ್ನು ಫುಲ್ಲು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಪ್ರಕಾರ ನಡೆಯೋದಕ್ಕೆ ಏನಾಯ್ತು ಅವ್ರಿಗೆ ಅನುಕೂಲ ಆಯಿತು. 40 ಇಯರ್ಸ್ ಏನು ಮಾಡೋರು, ಸಾರಿ 40 ಡೇಸ್ ಏನು ಮಾಡೋರು ಅವರು, ಅವರು ಆ ಥರ ಕೆಲಸ ಏನು ಮಾಡೋರೆ ಮಾಡೋರೆ ಅವರ ಎಲ್ಲೆಲ್ಲಿ ಹೋದ್ರೆ ಎಲ್ಲರಿಗೂ ಏನು ಮಾಡೋರು, ಉಪವಾಸ ಇಂದ ಫ್ರೀಯಾಗಿ ಏನು ಮಾಡೋರೆ, ಯಾರು ದುಡ್ಡು ಇಸ್ಕೊಂಡಿಲ್ಲ, ಎಲ್ಲರಿಗೂ ಅನ್ನ ಪಾನಗಳೆಲ್ಲ ಏನು ಮಾಡೋರು, ಹೆಸರು ಖುಷಿ ಕೊಟ್ಟಾರೆ ಅದರ. ಅದರಿಂದ ಕ್ರೈಸ್ಟಿಗೆ ಏನಾಯಿತು, ಇಟ್ ವಾಸ್ ವೆರಿ ಈಸಿ ಫಾರ್ ಹಿಮ್. ಅವ್ರ ಮೈಂಡ್ ಏನಾಗಿಲ್ಲ, ಅಲ್ಲಿ ಡಿಸ್ಟರ್ಬ್ ಆಗಿಲ್ಲ, ಅವ್ರ ಮೈಂಡ್ ಕ್ಲಿಯರ್ ಆಗಿ ಏನಾಗಿತ್ತು ಕ್ರಿಸ್ತ ಮೇಲೆ ಫಿಕ್ಸ್ ಆಗಿತ್ತು. ಇವಾಗ ನಾವು ದೇವ್ರ ಮಕ್ಕಳಾಗಿ ಇದನ್ನು ಮಾಡ್ತೀರಿ ಅಂತಂದರೆ ಇದು ಹೇಗಿರಬೇಕು ಅಲ್ವರ? ಅದಕ್ಕೆ ಹೇಳೋದು, ಇದನ್ನು ದೇವರು ನಮಗೇನು ಮಾಡೋರಂತೆ, ಕ್ರಿಸ್ತನ ಮುಖಾಂತರ ತನ್ನ ವಾಕ್ಯಗಳ ಮುಖಾಂತರ ನಮಗೇನು ಮಾಡೋದು, ನಮಗೆ ದೇವರು ಅದನ್ನು ದಯಪಾಲಿಸಿದ್ದಾರೆ ಅವರ ವಾಕ್ಯನ ಹೆಚ್ಚಿನಾಗೇ ಓದ್ದವಾಗ, ಅದ್ರ ಪ್ರಕಾರ ನಡ್ಕೊಂಡಾಗ ನಾವು ಪ್ರಯತ್ನ ಮಾಡಿದಾವಾಗ ದೇವರಲ್ಲಿರೋಂಥ ಮನಸ್ಸು, ದೇವರಲ್ಲಿರೋಂಥ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಯಾರಿಗೆ ಬರ್ತಾರೆ, ನಿಧಾನಕ್ಕೆ ನಿಧಾನ ನಮಗೇನಾಗ್ತಾರೆ ಬರೋದಕ್ಕೆ ಅದು ಶುರು ಆಗ್ತದೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಮೃತ ಓದೋದಾ?
ಓದ್ತೇನೆ ಬಿಡಿ,
ಓದಮ್ಮ.
ಓದ್ತೇನೆ. ಪವಿತ್ರಾತ್ಮ ಭರಿತರಾಗುವುದು, ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಅಪೊಸ್ತಲ ಕೃತ್ಯಗಳು 2:4. ಈ ವಾಕ್ಯ ಭಾಗವು ಪವಿತ್ರಾತ್ಮನ ಎರಡು ವಿಧವಾದ ಕಾರ್ಯಾಚರಣೆಗಳನ್ನು ವಿವರಿಸುವುದಾಗಿದೆ. ಫಸ್ಟ್ ಒನ್, ಇದೊಂದು ಮನಸ್ಸು, ಮನೋಪ್ರವೃತ್ತಿ. ದೇವರ ಶಿಷ್ಯರುಗಳಲ್ಲಿ ಮಗನ ಭಾವವನ್ನು ಹೊಂದಿ ಕಾರ್ಯ ಸಾಧಿಸುವ ದೇವರ ಆತ್ಮವಾಗಿದೆ. ದೇವರ ಆತ್ಮನಿಂದ ಜನಿಸಿ ಅವರ ಹೃದಯಗಳನ್ನು ತಂದೆಯೊಂದಿಗೆ ಮತ್ತು ಮಹಿಮೆಯುಳ್ಳ ವಿಮೋಚಕನೊಂದಿಗೆ ಸಹಾನುಭೂತಿಯಿಂದ ನಿಕಟ ಸಂಪರ್ಕಕ್ಕೆ ತರುವುದರಲ್ಲಿ ಕಾರ್ಯನಿರ್ವಹಿಸುವುದಾಗಿದೆ. ಸೆಕೆಂಡ್ ಒನ್, ದೇವರ ಪವಿತ್ರಾತ್ಮ ಅಥವಾ ಶಕ್ತಿ ಅಥವಾ ಪ್ರಭಾವವು ಸಹ ಅವರ ಮೇಲೆ ಕ್ರಿಯೆ ನಡೆಸಿ ಈ ಲೋಕದವರಿಗೆ ಸಾಕ್ಷಿ ಕೊಡುವಂತೆ ಮತ್ತು ಸಭೆಯನ್ನು ಸ್ಥಾಪಿಸುವಂತೆ ಅವರಿಗೆ ವಿಶೇಷವಾದ ಮಹತ್ವವುಳ್ಳ ಅದ್ಭುತ ವರಗಳನ್ನು ನೀಡುವುದಾಗಿದೆ. ದೇವರ ವ್ಯಕ್ತಿಗತವಾಗಿ ಒಬ್ಬನಲ್ಲಿ ಪ್ರವೇಶಿಸುವನು ಎಂದು ತಪ್ಪಾಗಿ ಆಲೋಚಿಸುವುದು ಸಮಂಜಸವೆನಿಸದು. ಅದೇ ರೀತಿಯಲ್ಲಿ ದೇವರು ನೂರಾರು ಸಾವಿರಾರು ಮಿಲಿಯಾಂತರ ಜನರೊಳಗೆ ಪ್ರವೇಶಿಸಿದನು ಎಂಬುದು ಸಹ ಇನ್ನೂ ಹೆಚ್ಚು ಅಸಮಂಜಸವೆನಿಸುತ್ತದೆ. ಆದರೆ ಉನ್ನತನಾದವನ ಶಕ್ತಿಯು, ಯಹೋವನ ಶಕ್ತಿ ಮತ್ತು ಪ್ರಭಾವವು ನೂರಾರು
ಮ್ಯೂಟ್ ಆಗೋಯ್ತು ಸಿಸ್ಟರ್ ಅಮೃತ. ಸಿಸ್ಟರ್ ಅಮೃತ ಅಷ್ಟೇ ಏನಿದ್ದೀರಾ? ಮ್ಯೂಟ್ ಆಗ್ಬಿಟ್ಟಿದ್ರು ನೋಡಿ. ಓಕೆ ಓಕೆ. ಸೊ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಪವಿತ್ರಾತ್ಮದಿಂದ ಭರಿತವರಾಗಿರಿ ಅಂತ ಹೇಳ್ತಾರೆ. ಫಿಲ್ಡ್ ವಿತ್ ದ ಸ್ಪಿರಿಟ್ ಎಲ್ಲಪ್ಪ ಐತೆ ಅಂತಂದರೆ, ಅಪೋಸ್ತಲ ಕೃತಿಗಳು ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಯಾರು ಓದ್ರಿ? ಅಪೋಸ್ತಲ ಕೃತಿಗಳು ಎರಡು ನಾಲ್ಕು ಓದ್ರಿ. ಯಾರು
ಆಗ
ಆಗ
ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು.
ಥ್ಯಾಂಕ್ ಯು ಸರ್. ಸೊ ಈ ವಾಕ್ಯದ ನೋಡಂದ್ರೆ ಪವಿತ್ರಾತ್ಮ ಭರಿತವರಾಗಿರಿ, ಏನು ಏನು ದೇವ್ರು ಬಂದು ತುಂಬಿಕೊಂಡ್ಬಿಟ್ರಾ ಅಂತಂದರೆ ಇಲ್ಲ ರೀ. ಅದರ ಅರ್ಥ ಏನಪ್ಪ ಅಂದರೆ, ದೇವರು ಅದ್ಭುತವಾದಂಥ ಶಕ್ತಿ ಏನ್ರಿ ಒಬ್ಬರ ಮೇಲೆ ಬಂದಾವಾಗ ಏನ್ರಿ ಅದು ಮಾಡೋಂಥ ಒಂದು ಕ್ರಿಯೆಗಳು ಏನಾಗಿತ್ತು ಅದರ ದೇವರು ಒಂದು ಮನಸ್ಸಿನ ಜೊತೆಗೆ, ದೇವರ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಜೊತೆಗೆ ನಮ್ಮ ಮುಂದೆ ತಿಳುವಳಿಕೆ ಏನು ಜೋಡಣೆಯಾದಾಗ ಆವಾಗ ಸಭೆಯಲ್ಲಿ ಕಂಡಂಥ ಬದಲಾವಣಿಕೆಗಳು ಅದರ ಇದಿಗೆ ಒಂದು ಒಂದು ಎಕ್ಸಾಂಪಲ್ ಹೆಂಗಪ್ಪ ಅಂದರೆ ಏನ್ರಿ ಇವಾಗ ಒಂದು ಮನೇಲಿ ಹಿರಿಯರಿದ್ದರೆ, 50 ವರ್ಷ 60 ವರ್ಷ ಹಿರಿಯರಿದ್ದರೆ ಅದರ ಅವ್ರ ಮೈಂಡಿಗೂ ಒಂದು 15 ವರ್ಷ ಇಲ್ಲ 10 ವರ್ಷದ ಮನೇಲಿರೋಂಥ ಮಕ್ಕಳುಗಳು ಮೈಂಡಿಗೂ ಎಡಗೋ ಹೊಂದಾಣಿಕೆ ಬರ್ತದಾ? ಇಲ್ಲ. ಯಾಕಂದರೆ ಆ ಏಜ್ ಡಿಫ್ರೆನ್ಸ್ ಏನಾಗಿದೆ ಅಲ್ಲಿದೆ ಅದರ ಅವ್ರಿಗೆ ಅನುಭವ ಇಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ. ಅದನ್ನು ಎರಡೂ ಮ್ಯಾಚ್ ಆಗೋದಕ್ಕೇನ್ರಿ ಸಿಂಕ್ರೊನೈಸ್ ಆಗೋದು ತುಂಬ ಕಷ್ಟ. ಅದರ ಅದೇ ರೀತಿ ಪರಲೋಕದ ತಂದೆ ದೇವರ ಮನಸ್ಸಲ್ಲಿರೋಂಥ ಎಲ್ಲ ವಿಚಾರಗಳು, ಅಗಾಧವಾಗಿರುವಂಥ ಯೋಜನೆನ ದೇವ್ರು ನಂಗೆ ಹೆಂಗಪ್ಪ ತಿಳಿಸ್ಕೊಟ್ಟಾರೆ? ನಾವು ದೇವರ ಐಕ್ಯದಲ್ಲಿ ಸೇರೋದಕ್ಕೆ, ತನ್ನ ಮಗನ ಐಕ್ಯದಲ್ಲಿ ಸೇರೋದಕ್ಕೆ, ಅವರಿಬ್ಬರಿಗೂ ಒಂದಾಗಿರುವಂತೆ ನಮ್ಗೆ ಹೆಂಗಪ್ಪ ದೇವ್ರಿಗೆ ದಯಪಾಲಿಸ್ತಾ ಇದ್ದಾರೆ ಅಂದರೆ ಈ ಒಂದು ದೇವರ ಒಂದು ಪವಿತ್ರಾತ್ಮ ಮುಖಾಂತರ. ಹಂಗಾದ್ರೆ ಏನಿದು, ಇದೊಂದು ವ್ಯಕ್ತಿನ ಅಂದರೆ ಇದು ಕಣ್ಣಿಗೆ ಕಾಣದಂತ ಅದ್ಭುತವಂತ ಏನ್ರಿ ಒಂದು ಶಕ್ತಿ. ಅದರಿಂದ ಮೊದಲು ಏನಪ್ಪ ತಿಳ್ಕೊಬೇಕು ಅಂದರೆ, ಇದು ದೇವರ ಮೈಂಡ್ನ ಅರ್ಥ ಮಾಡ್ಕೊಳಕ್ಕೆ ದೇವರು ನಮಗೆ ಕೊಡ್ತಾರಂತ ಅದ್ಭುತವಂತ ಶಕ್ತಿ. ಅದರ ಇವಾಗ ನಾವು ಒಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಬೇಕು ಅಂದರೆ ನಮ್ಗೇನು ಬೇಕು, ನಮ್ಗೇನು ಬೇಕು ಅಂದರೆ ಅವ್ರ ಜೊತೆ ನಮ್ಗೇನು ಬೇಕು ಅನ್ಯೋನ್ಯತೆ ಬೇಕು. ನಾವು ಒಬ್ರ ಜೊತೆ ತುಂಬ ಜಾಸ್ತಿ ಮಿಂಗಲ್ ಆಗಿ ಜಾಸ್ತಿ ಅವ್ರ ಜೊತೆನೇ ಓಡಾಡ್ತಾ ಇದ್ದಾರೆ, ಜಾಸ್ತಿ ಅವ್ರ ಜೊತೆಗೆ ಇದ್ದು ಅವ್ರ ಜೊತೆನೇ ಎಲ್ಲ ರೀತಿ ನಾವು ಸಂಪರ್ಕ ಇತ್ತು ಅಂತಂದರೆ ನಮ್ಮಲ್ಲಿ ಏನಾಗ್ತದೆ ಬದಲಾವಣೆಗಳು ಬರ್ತದೆ. ಯಾವ ಥರ ಬರ್ತಾರೆ? ಅವ್ರಿಗೆ ಹೊಂದಾಣಿಕೆ ಇರುವಂತೆ, ಅವ್ರ ಥರನೇ ಇರುವಂತೆ, ಅವ್ರ ಜೊತೆಗೆ ಇರುವಂತೆ. ಅದರ ಇದೇ ಥರ ಸೇಮ್ ರೀ, ನಾವು ಕ್ರಿಸ್ತನ್ ಥರ ಆಗಬೇಕು ಅಂತಂದ್ಬಿಟ್ಟು ಉದ್ದೇಶ ಇಟ್ಕೊಂಡೆ ದೇವರು ಏನಪ್ಪ ಮಾಡಿದ್ದಾರೆ ಅಂತಂದರೆ, ಇದು ಹೇಗೆ ಮಾತ್ರ ಸಾಧ್ಯ ಅಂತಂದರೆ, ಹೆಂಗೆ ಕ್ರಿಸ್ತನು ತಂದೆ ದೇವ್ರ ಜೊತೆಗಿದ್ದು ದೇವ್ರ ಚಿತ್ತ ಎಲ್ಲವನ್ನೂ ನೆರವೇರಿಸಿ ದೇವ್ರಿಗೆ ಇಷ್ಟವಾದ ರೀತಿ ನಡ್ಕೊಂಡ್ರೋ, ಇದೇ ರೀತಿ ದೇವರು ಸಂಗಡ ಇದ್ದಿರೋ ಒಬ್ಬ ವ್ಯಕ್ತಿ ಅವನಲ್ಲಿ ಬದಲಾವಣೆಗಳು ಹೇಗೆ ಬರ್ತದೆ, ಆ ಬದಲಾವಣೆಗೆ ಏನು ಮಾಡಲಿ ಅವ್ರ ಲೈಫಲ್ಲಿ ತರಲಿ ಅಂತಂದ್ಬಿಟ್ಟೆ ದೇವರು ತನ್ನ ಅದ್ಭುತವಂತ ಶಕ್ತಿನ ದೇವ್ರು ಏನು ಮಾಡೋ ನಮಗೆ ನಮಗೆ ದಯಪಾಲಿಸಿದ್ದಾರೆ. ಅದರ ಮೊದಲನೇ ಪಾಯಿಂಟು. ಎರಡನೇದು ಏನಪ್ಪ ಈ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನು ನೋಡ್ತೀನಿ ಅಂದರೆ, ಅವ್ರಿಗೆ ದೇವರು ಪವಿತ್ರ ಆತ್ಮನು ಏನೇ ನುಡಿಯುವಂಥ ರೀತಿಯಲ್ಲಿ ಯಾವ ಥರ ವರ ಕೊಡ್ತೋ ಆ ಥರ ಬೇರೆ ಬೇರೆ ಭಾಷೆಗಳು ಏನು ಮಾಡಿದ್ರು ನುಡಿದ್ರು ಅಂತಂತ ಹೇಳ್ತಾರೆ. ಅದರ ಇದೇನಪ್ಪ ಅಂತಂದರೆ, ಇದು ನಮ್ಗೆ ಚೆನ್ನಾಗಿ ಗೊತ್ತು, ನಾವು ಬೇಸಿಕ್ ಕ್ಲಾಸಲ್ಲಿ ಟಂಗ್ ಸರ್ ಮಿರಾಕಲ್ಸ್ ಕ್ಲಾಸಲ್ಲಿ ಓದಿದ್ದೀರಿ. ದೇವರು ಪವಿತ್ರಾತ್ಮ ಬಂದವಾಗ ಅಲ್ಲಿ ಆದಿ ಸಭೆಯಲ್ಲಿ ಮಾತ್ರ ರೀ, ಎಲ್ಲ ಸಭೆಯಲ್ಲಿ ಅಲ್ಲ ರೀ, ಚೆನ್ನಾಗಿ ಆದಿ ಸಭೆಯಲ್ಲಿ ಮಾತ್ರ ಏನ್ರಿ ಪವಿತ್ರಾತ್ಮ ಬಂದವಾಗ ಒಂದು ವಿಸಿಬಲ್ ಡೆಮಾನ್ಸ್ಟ್ರೇಷನ್ ಏನಾಗಿರೋದು ಇರೋದು ಅಂದರೆ ಕಣ್ಣಿಗೆ ಕಾಣೋಂಥ ರೀತಿಯಲ್ಲಿ ಪವಿತ್ರಾತ್ಮ ಇಳಿದಿದೆ, ಇವ್ರ ಮೇಲೆ ಪವಿತ್ರಾತ್ಮ ಇದೆ ಅಂತಂದ್ಬಿಟ್ಟು ರೆಕಗ್ನೈಸ್ ಮಾಡೋದಕ್ಕೆ ಒಂದು ಔಟ್ವರ್ಡ್ ಆಗಿ ಒಂದು ಏನು ಮಾಡಿದ್ರು ಒಂದು ಒಂದು ಸೈನ್ ಕೊಟ್ಟಿದ್ರು. ಅದೇನಪ್ಪ ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋಂಥದ್ದು. ಇದು ಯಾರಿಗಪ್ಪ ಸಾಕ್ಷಿಯಾಗಿದೆ ಅಂತ ನೋಡಿದ್ರೆ 1 ಕೊರಿಂಥ 14 ಇದು ಯಾರಿಗೆ ಮಾತ್ರ ಸಾಕ್ಷಿ ಅಂದರೆ, ಇದು ಲೋಕದವ್ರಿಗೆ ಸಾಕ್ಷಿ, ವಿಶ್ವಾಸಿಗಳಿಗೆ ಅಲ್ಲ, ಅಲ್ಲಿ ಕೂಡಿ ಬಂದಿರೋಂಥ ಎಲ್ಲ ಜನಗಳಿಗೆ ಇವ್ರ ಮೇಲೆ ದೇವ್ರ ಪವಿತ್ರಾತ್ಮ ಇದೆ ಅಂತ ತೋರಿಸೋದಕ್ಕಾಗಿ ದೇವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಮೇಲೆ ಪವಿತ್ರಾತ್ಮ ಎಲ್ಲರ ಮುಂದೆ ಸೂಚಿಸ್ತಾರೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬೇಕಾದ್ರೆ ಜನಗಳಿಗೆ ಏನು ಗೊತ್ತಾಗ್ಬಿಡ್ತು, ಏನಪ್ಪ ಇವರು ನಮ್ಮ ನಮ್ಮ ಸ್ವಂತ ಭಾಷೆಗಳಲ್ಲಿ ದೇವ್ರ ರಹಸ್ಯವನ್ನು ಮಾತಾಡ್ತಾರೆ ಅಂದ್ಬಿಟ್ಟು ಇವರ ಇವರು ದೇವರನ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಏನು ಮಾಡೋದು ಅಲ್ಲಿ ಅಲ್ಲಿ ಶುರು ಮಾಡಿದ್ರು. ಅದರ ಸದ್ಗೆ ನೋಡ್ಬೇಕ್ರೆ ಏನ್ರಿ ಇದು ಎರಡನೇ ಕೆಲಸ ಇಲ್ಲಿ ಆಗೋದು. ಅಲ್ರಾ ಅಂದ್ರೆ ಏನಪ್ಪ ಏನ್ರಿ ದೇವ್ರ ಪವಿತ್ರ ಅಟ್ ಎ ಟೈಮ್ ದೇವ್ರು ಎಲ್ಲರಲ್ಲೂ ತುಂಬ್ಕೊಂಬಿಟ್ರ ಅಂದ್ರೆ ಇಲ್ಲ ರೀ. ಅದರ ದೇವ್ರ ಅದ್ಭುತವಂತ ಶಕ್ತಿ, ಅದರ ದೇವ್ರು ಯಾರಿಗೆ ದಯಪಾಲಿಸ್ತಾರೋ ಅವ್ರು ಎಲ್ಲರೂ ಏನು ಮಾಡೋದು ಅಟ್ ಎ ಟೈಮು ಹೊಂದ್ಕೊಬೋದು. ಇದು ಯಾವುದೋ ರೀತಿ ಒಂದು ಈ ಮನುಷ್ಯನಿಂದ ಆತ್ಮ ಬಿಟ್ಟೋಗ್ತದೆ, ಅವನು ಇನ್ನೊಬ್ಬರು ತುಂಬ್ಕೊಂಬಿಡ್ತಾನೆ, ಅವನು ಹೋಗ್ಬಿಟ್ಟು ಅವ್ನು ಹಿಂಸೆ ಕೊಡ್ತಾನೆ. ಈ ಡಿವನ್ ಪ್ರೊಸೆಸ್ ಅಂತ ಹೇಳ್ತಾರಲ್ಲ ಯೇಸು ಕ್ರಿಸ್ತನ ಕಾಲದಲ್ಲಿ ಎಷ್ಟೋ ದೆವ್ವಗಳೇ ಒಬ್ಬರನ್ನು ತುಂಬ್ಕೊಂಡಿತ್ತು, ಆ ದೆವ್ವಗಳನ್ನ ಓಡಿಸೋರು ಅಂತ, ಆ ಥರ ಕಾನ್ಸೆಪ್ಟ್ ಏನು ರೀ ಇದು? ಅಲ್ವೇ ಅಲ್ಲ ಅಲ್ರ, ಇದು ದೇವರಿಂದ ಬರುವಂಥ ಒಂದು ಶಕ್ತಿ. ಇದರಿಂದ ನಮಗೆ ನಮ್ಮ ಜೀವನದಲ್ಲಿ ಜಯಿಸೋದಕ್ಕೆ ನಮ್ಗೇನು ಸಿಗ್ತದೆ, ಸಾಮರ್ಥ್ಯ ಸಿಗ್ತದೆ, ಬಲ ಸಿಗ್ತದೆ. ದೇವ್ರ ವಾಕ್ಯದಲ್ಲಿ ಓದಿ 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 ಏನ್ರಿ ದೇವ್ರ ವಾಕ್ಯದ ಪಕ್ಕ ನಮಗೆ ಬಾಳೋದಕ್ಕೆ ನಮ್ಗೇನಾಗ್ತದೆ, ಒಂದು ಧೈರ್ಯ ಏನಾಗ್ತದೆ ಸಿಗ್ತದೆ ನಮಗೆ. ಅಲ್ರ ವ್ಯವಸ್ಥೆ ಮಾಡಿರ್ತೀರಿ, ಆ ಮೈಂಡ್ ನಮ್ಗೆ ಬರ್ತಾರೆ ಇಲ್ಲಾಂದ್ರೆ ಬರ್ತದೆ. ಅದರ ಏನ್ರಿ ಒಳ್ಳೆ ಒಳ್ಳೆ ವಾಕ್ಯಗಳು ಕೇಳ್ತಾರೆ, ಒಳ್ಳೆ ಒಳ್ಳೆ ಪಾಠಗಳು ಕೇಳ್ತಾರೆ, ನಮ್ಗೇನಿಸ್ತದೆ ಹೌದಪ್ಪ ಅಯ್ಯೋ ನಮ್ಮಲ್ಲಿ ಕೊರತೆಗಳಿದೆ, ನಾವು ಕೊರತೆಗಳು ಏನು ಮಾಡಬೇಕು ನಾವು ಸರಿಪಡಿಸ್ಕೊಬೇಕು, ನಮ್ಗೇನಾಗ್ತದೆ ಫೀಲ್ ಆಗ್ತದೆ. ಇದು ಹೆಂಗಾಗ್ತದೆ ಅಂತಂದರೆ ಪೂರ್ವ ಕಾಲದಲ್ಲೆಲ್ಲ ಬರೆದಿರೋದೆಲ್ಲ ಯಾರಿಗೋಸ್ಕರ ಬರೆದಿರೋದ, ನಮಗೋಸ್ಕರ, ನಮ್ಮ ನೀತಿ ಶಿಕ್ಷೆ, ನಮ್ಮ ಖಂಡನೆಗೆ, ಉಪದೇಶಕ್ಕೂ ಏನಾಗಿದೆಯಲ್ಲ, ಹಾಂ ಉಪಯುಕ್ತವಾಗಿದೆ ಅಂತ ವಾಕ್ಯನೇ ಐತಲ್ವರ, ಇದಕ್ಕೋಸ್ಕರ ದೇವ್ರು ಕೊಟ್ಟಿರೋದು. ಅಂದರೆ ದೇವರು ನಮ್ಮನ್ನೇನೇ ಕರೆಕ್ಷನ್ ಮಾಡಿದ್ರು, ನಮ್ಮನ್ನೇನೇ ಡೆವಲಪ್ಮೆಂಟ್ ಮಾಡಿದ್ರು, ನಮ್ಮನ್ನೇನೇ ಬದಲಾವಣೆ ಮಾಡಿದ್ರು, ಹೆಂಗೆ ಮಾತಾಡ್ತಾರೆ, ಹೆಂಗೆ ಹೇಳ್ತಾರೆ, ಆ ಥರ ಮಾತುಗಳ ಮುಖಾಂತರ ಆ ಥರ ಬಂದು ಮಾತಾಡ್ತಾನಾ ಅಂದರೆ ಇಲ್ಲ ರೀ. ಯಾಕಂದ್ರೆ ಬೈಬಲ್ ಏನು ನೋಡ್ತಾರೆ, ಅದೃಶ್ಯನಾಗಿರೋ ದೇವರು ಆತನ ಧ್ವನಿಯನ್ನು ಯಾರು ಎಂದಿಗೂ ಕೇಳಲಿಲ್ಲ, ಆತನ ಸ್ವರೂಪವನ್ನು ಯಾರು ಎಂದಿಗೂ ನೋಡಲಿಲ್ಲ. ಮತ್ತು ದೇವ್ರು ಹೆಂಗೆ ಮಾತಾಡ್ತಾರೆ ಅಂದರೆ ಆಲ್ರೆಡಿ ಮಾತಾಡಿರೋದನ್ನ ಬರೆದಿಟ್ಬಿಟ್ಟಿದ್ದಾರೆ, ಏನೇ ಮಾತಾಡಿದ್ರು ಸತ್ಯವೇದ ಆಲ್ರೆಡಿ ಬರೆದಿರೋ ಮುಖಾಂತರ ಮಾಡೋದು ಅಲ್ಲಿ ಮಾತಾಡೋದು. ಅದರ ಅದು ಎಫೆಕ್ಟಿವ್ ಆಗಿದೆಯಾ ಅಂದರೆ ಎಸ್ ಎಫೆಕ್ಟಿವ್ ಆಗಿದೆ ರೀ. ನೋಡಿ ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ, ಎಷ್ಟೊಂದು ಚೇಂಜಸ್ ನಮ್ಮಲ್ಲಿ ಏನಾಗ್ತಾರೆ ಬರ್ತಾರೆ ಅಲ್ಲರ. ಇವಾಗ ಎಷ್ಟೋ ಸತಿ ಏನ್ರಿ ಒಬ್ಬ ಮನುಷ್ಯ ಅವ್ನು ಸಾಯ್ಬೇಕಾದ್ರೆ ಅವ್ನು ವಿಲ್ ಬರ್ಬಿಡ್ತಾನೆ, ಅವ್ನು ಸಾಯ್ಬೇಕಾದ್ರೆ ವಿಲ್ ಬರೆದ್ರೆ ಅವ್ನು ಸತ್ತ ಮೇಲೆ ನೆರವೇರ್ತಾರ ಅಂದರೆ ನೆರವೇರ್ತದೆ. ಅದರ ನನ್ನ ಕೊನೆಯ ಆಸೆ ಏನು ಅಂತಂದರೆ ಏನ್ರಿ ನನ್ನ ಇಷ್ಟಾನುಸಾರವಾಗಿ ನಾನು ಇರೋಂಥ ಆಸ್ತಿ ಎಲ್ಲಾನು ನನ್ನ ಮಕ್ಳಿಗೆ ಈಕ್ವಲ್ ಆಗಿ ಹಂಚ್ಬಿಡಿ ಅಂದರೆ ಕೋರ್ಟ್ ಆರ್ಡರ್ ಏನು ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ. ಅಯ್ಯೋ ಅವ್ನು ಸತ್ತೋಗ್ಬಿಟ್ಟ ಏ ಬಿಡಯ್ಯ ಅವ್ನು ಓದೋನು ಓದ ಅವಂಗೂ ನಮ್ಗೆ ಸಂಬಂಧ ಇಲ್ಲ, ಅವನೇನೋ ವಿಲ್ ಬರ್ಬಿಟ್ಟ ಬರೋದಿಲ್ಲ ನಂಬಕಾಯ್ತದ ಅಂತ ಹೇಳ್ತಾರೆ ಕೋರ್ಟನ್ನು ಇಲ್ಲ ರೀ. ಅದರ ಇದೇ ರೀತಿ ದೇವರು ನಮಗೆ ಕಣ್ಣಿಗೆ ಕಾಣದಿರೋದು ಸರಿ, ಆತನ ಮಾತಿಗೆ ಏನಾಗಿದೆ ಅಷ್ಟು ಪವರು ಇದೆ. ಎಷ್ಟು ಪವರ್ ಇದೆ ಅಂದರೆ ನಮ್ಮಲ್ಲಿ ಪರ್ಸ್ನಲ್ಲಾಗಿ ಚೇಂಜಸ್ ತರೋದಕ್ಕೆ ಏನಾಗಿದೆ ಅಲ್ಲಿ ಅಲ್ಲಿ ಇದೆ. ಅದರ ಇದು ಹೆಂಗಿದೆ ಅಂತಂದರೆ ಏನ್ರಿ ಎಕ್ಸಾಂಪಲ್ ನೋಡಿರಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿ, ಅದರ ಏನ್ರಿ 10,000 ಜನಕ್ಕೆ ಒಬ್ಬ ಒಂದು ಮಾತು ಹೇಳ್ತಾನೆ ಅಂತಂದರೆ ಇದು 10,000 ಜನಕ್ಕೆ ಎಫೆಕ್ಟ್ ಆಗ್ತದೆ ಇಲ್ವಾ? ಹಾಗೆ ಆಗ್ತದೆ. ಅಂದರೆ ಏನಿಲ್ಲ, ಡೊನಾಲ್ಡ್ ಟ್ರಂಪ್ ಏನ್ರಿ ಇರಾನ್ ಮೇಲೆ ಯುದ್ಧಕ್ಕೆ ಹೋಯ್ತೀನಿ ಅಂತ ಹೇಳಿದ ತಕ್ಷಣ ಇದು ಯಾರಿಗೆ ಎಫೆಕ್ಟ್ ಆಯಿತೋ, ಇಡೀ ದೇಶದ ಇಡೀ ಲೋಕದಂತ ಎಲ್ಲ ದೇಶಗಳು ಯಾರೆಲ್ಲ ಇದನ್ನ ಇನ್ವಾನ್ ಆಗಿದಾರೋ ಅವ್ರಿಗೆಲ್ಲ ಏನಾಯ್ತಿದ್ದು ಎಫೆಕ್ಟ್ ಆಯಿತು. ಸೊ ಒಬ್ರ ಮಾತು ಅಷ್ಟು ಪ್ರಭಾವ ಬೀರ್ತದೆ. ಇದೇ ರೀತಿ ದೇವರ ಒಂದು ಅದ್ಭುತವಂತ ಶಕ್ತಿ ಏನ್ರಿ ಪರಲೋಕದಿಂದ ಡೈರೆಕ್ಟಾಗಿ ಒಬ್ಬೊಬ್ರ ಮೇಲೆ ಒಬ್ಬೊಬ್ರಿಗೆ ದೇವರು ಪರಲೋಕದಿಂದ ಡೈರೆಕ್ಟಾಗಿ ಕಳಿಸ್ತಂತೆಲ್ಲ ರೀ ಸಭೆಗೆ ಅಂತ ದೇವರು ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದು ಬರ್ತಾರೋ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಆ ಪವಿತ್ರಾತ್ಮ ಇವ್ರು ಪಾಲ್ಗೊಳ್ತಾರೆ. ಇವ್ರಿಗೆ ಪರಲೋಕದಿಂದ ಸಪ್ರೇಟಾಗಿ ಏನು ಮಾಡೋಕ್ಕೋಲ್ಲ, ದೇವರು ಕಳ್ಸೋದಕ್ಕೆ ಹೋಗಲ್ಲ. ಸಭೆ ಅಂದ್ರೇನೋ, ಸಭೆ ಅಂದರೆ ಯಾರೋ ಹೇಳ್ರಿ ನೋಡೋಣ, ಸಭೆ ಅಂದರೆ ಯಾರೋ
ಇಲ್ಲ.
ಒಂದು ಲಕ್ಷದ
ಅಲ್ಲ
ವೆರಿ ಗುಡ್. ಇವರೆಲ್ಲ ಯಾರ ದೇಹದ ಅಂಗಗಳು?
ಕ್ರಿಸ್ತನ
ಕ್ರಿಸ್ತನ ದೇಹದ ಅಂಗಗಳು, ವೆರಿ ಗುಡ್. ಅದರ ಅಂಗಗಳು ಒಂದು ಸತಿ ಬಾಡಿ ಕಂಪ್ಲೀಟ್ ಹೆಡ್ ಆ್ಯಂಡ್ ಬಾಡಿ ಏನಾಗಿದೆ ಇವಾಗ ಇದೆ. ಅದರ ಅದರಲ್ಲಿ ಸದಸ್ಯರುಗಳು ಏನಾಗ್ತಾರೆ ಸೇರ್ಕೊಂತಾರೆ, ಹೋಗ್ತಾರೆ ಬರ್ತಾರೆ ಹೋಗ್ತಾರೆ. ಅದರ ಹೋಗಿರೋ ಬರೋದು ಡೌಟು ಹೇಳೋಕ್ಕಾಗಲ್ಲ. ಆದರೆ ಹೋಗಿದ್ಮೇಲೆ ಹೊಸೊಬ್ಬರನ್ನ ರಿಪ್ಲೇಸ್ ಮಾಡ್ಕೊತಾರೆ, ತಲೆಗೆ ಹಾಕ್ಬಿಟ್ರೆ ಅಭಿಷೇಕ, ಅಭಿಷೇಕ ತಲೆ ಏನಾಗ್ತಿದ್ವಿ ಹಂಗೆ ಚೂರು ನಂಗೆ ಹರಿದು ಬರ್ತೈತೆ ನೋಡ್ರಿ ಇತ್ತೀರಿ. ಎಲ್ಲಿ ಎಲ್ಲಿ ಬಂತ ಇವಾಗ, ಎಲ್ಲಿ ಬಂದಿತ್ತೆ ಪವಿತ್ರಾತ್ಮ? ಹಾಂ ದೇವರ ಪವಿತ್ರಾತ್ಮ ಎಲ್ಲಿ ಬಂದಿದೆ ಇವತ್ತು? ತಲೆ ಮೇಲೆ ಸುರಿದ್ರು ಯೇಸು ಕ್ರಿಸ್ತನ ಪೆಂಟಿಕಾಸ್ಟ್ ದಿನದಲ್ಲಿ ಇವತ್ತು ಎಲ್ಲಿಗೆ ಬಂದಿದೆ?
ನಮ್ಮೊಳಗಿದೆ
ಅದೇ ನಮ್ಮೊಳಗೆ ಯಾವ ಭಾಗ ಯಾವ ಅಂಗದಲ್ಲಿದೆ, ಯಾವ ದೇಹದಲ್ಲಿ? ದೇಹ ಕ್ರಿಸ್ತನ ದೇಹ.
ಪಾದ
ಹಾಂ ಪಾದ
ಪಾದಕ್ಕೆ
ಪಾದ, ವೆರಿ ಗುಡ್. ಅಂದರೆ ಕ್ರಿಸ್ತನ ದೇಹದ ತಲೆ ಮೇಲೆ ಪೆಂಟಿಕಾಸ್ಟ್ ದಿನದಲ್ಲಿ ಅಭಿಷೇಕ ಮಾಡೋದು. ಇವಾಗ ಎಲ್ಲಿ ಬಂದಿದೆ? ಪಾದಕ್ಕೇನಾಗಿದೆ? ಪದಕ್ಕೆ
ಹೇಳಿದಂಗೆ.
ಬಂದಿದೆ ಅದರ ಸರಿ ಹೆಂಗೆ ಕಂಡಿಡಿಯೋದು? ಐಸಯ 52:7 ಯಾರಾದರೂ ಓದ್ರಿ, ಏಷಯ 52:7 ಓದ್ರಿ.
ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ.
ನೋಡ್ರಿ ಅಂತ್ರಿ ಏನ್ ಹೇಳ್ತಾರಲ್ಲಿ, ಈ ದೂತನ ಪಾದಗಳು ಎಷ್ಟೋ ಅಂದವಾಗಿದೆ. ಯಾರ ದೂತ ಅದರ? ಮಿಕಾಯಲ್, ನಮ್ಮ ರಕ್ಷಕನು, ನಮ್ಮ ಒಡೆಯನೋ,
ಯೇಸುಕ್ರಿಸ್ತನು
ನಮ್ಮ ಕರ್ತನೂ ಆಗಿರಂತ ಯೇಸು ಕ್ರಿಸ್ತನ ಒಂದು ಪಾದ. ಪಾದ ಅಂದ್ರೆ ಯಾರಪ್ಪ ಅಂದ್ರೆ ಏನ್ರಿ, ಪಾದ ಅಂಗಗಳಾಗಿರೋರು ದೇವರು ಅವ್ರನ್ನ ಉಪಯೋಗಿಸ್ಕೊಂಡು ಏನಪ್ಪ ಸಾರ್ತಾರೆ ಅಂತಂದ್ರೆ ಏನ್ರಿ, ಏನ್ ಸಾರ್ತಾರಂತ ಇನ್ನೊಂದ್ಸತಿ ಓದಿ.
ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು.
ಶುಭ ಸಮಾಚಾರವನ್ನು ತಂದು ಅದರ ಏನ್ರಿ ಸಮಾಧಾನವನ್ನು ಸಾರೋರು ನೋಡ್ರಿ ಅಂತೀನಿ.
ಸಾರುವ ದೂತನ ಪಾದಗಳ ಎಷ್ಟೋ ಅಂದವಾಗಿವೆ.
ನೋಡ್ರ ಸಮಾಧಾನ ಸಾರೋರು ಅದರ ಇವ್ ಲೋಕದಲ್ಲಿ ಏನೈತೆ ಸಮಾಧಾನ ಐತಾ? ಲೋಕದಲ್ಲಿ ಸಮಾಧಾನ ಹಾ? ಆ TV ನ್ಯೂಸ್ ನೋಡಿದ್ರೆ ಬಲು ಟೆನ್ಷನ್ ಆಯ್ತದೆ ಅದಲ್ಲ. ಏನೋ ಸ್ವಲ್ಪ ಕೆಲಸ ಗಿಲ್ಸ ಇದ್ದಿ ಏನೋ ಇಲ್ಲ ಪರವಾಗಿಲ್ಲಪ್ಪ, ಅದು ಇಲ್ಲ ಅಂದರೆ ಮುಂಚೆನೇ ಟೆನ್ಷನ್ ಇರ್ತಾರೆ. ಈ TV ನ್ಯೂಸ್ ನೋಡ್ಬಿಟ್ರೆ ಇನ್ನೂ ಏನಾಗ್ಬಿಡ್ತಾರೆ, ನಮಗೆ ತಲೆ ಕೆಟ್ಟೋಗ್ಬಿಡ್ತಾರೆ. ಅದರ ಏನ್ರಿ ಎಷ್ಟೆಷ್ಟೋ ಸಮಸ್ಯೆಗಳು ದಿನ ಏನಾಗ್ತದೆ ಒಂದ ಮೇಲೆ ಒಂದೊಂದೊಂದು ಬರ್ತಾಯಿದೆ. ಇದರಲ್ಲಿ ಸಮಾಧಾನ ಹೇಳೋರು ಯಾರಪ್ಪ ಅಂದರೆ ಯಾರು ಹೇಳ್ತಾರೆ ಸಮಾಧಾನ ಲೋಕಕ್ಕೆ, ಇಡೀ ಲೋಕಕ್ಕೆ ಯಾರು ಹೇಳಬೇಕು ಏನ್ರಿ? ಆ
ಕ್ರಿಸ್ತನ್
ಪಾದಕ್ಕೆ ಪಾದಕ್ಕೆ ಅಂಗವಾಗಿರೋಂಥ ದೇವ್ರ ಮಕ್ಕಳು ಯಾರದ? ನಾವೇ
ಹಾವೇ
ನಾವೆಲ್ಲ ಇದಿರಲ್ಲ ಏನ್ರಿ, ಕ್ರಿಸ್ತನ್ ದೇಹಕ್ಕೆ ಅಂಗವಾಗಿದ್ದೀರಿ. ಹಂಗಾರೆ ನಾವು ದೇಹಕ್ಕೆ ಅಂಗವಾಗಿರೋರು ನಾವು ಮಾಡ್ಬೇಕಿರೋ ಕೆಲಸ ಏನಪ್ಪ ಅಂದರೆ ಸಮಾಧಾನ ಸುವಾರ್ತನೆ ಮಾಡಬೇಕು, ಸಾರೋರು ಬೇಕು. ಅದರ ಕೇಳ್ತಾರ ಬಿಟ್ಟರ ಸೆಕೆಂಡ್ರಿ, ಅದರ ಆದರೂ ಸಮಾಧಾನ ಸುವಾರ್ತೆ ಸಾರಬೇಕು. ಕ್ರಿಸ್ತನ್ ರಾಜ್ಯ ಇದೆ, 1000 ಇಯರ್ಸ್ ಅಂತ ಇದೆಯಪ್ಪ. ಯೇಸು ಕ್ರಿಸ್ತ 2 ನಂಬರಿಕೆಯಲ್ಲಿ ಬರ್ತಾರೆ, ಇಡೀ ಲೋಕದ ಮೇಲೆ ಆಳ್ವಿಕೆ ಮಾಡ್ತಾರೆ, ಸತ್ತವರೆಲ್ಲ ಇದು ಬರ್ತಾರೆ ಅಂತ ಹೇಳಿದ್ರೆ ಅವಾಗ ಹೆಂಗಿರ್ತೆ ಕೇಳಕ್ಕೆ? ಹಾಂ ಏನಪ್ಪ ಇದು, ನಾವು ಯಾವತ್ತು ಕೇಳಿದ್ವಲ್ಲ ನರಕ ಅಂತ ಹೇಳ್ತಾರೆ, ಇವ್ರು ನೋಡಿ ಸತ್ತವರೆಲ್ಲ ಇದು ಬರ್ತಾರೆ ಅಂತ ಹೇಳ್ತಾರೆ, ಎಲ್ಲರೂ ಬದುಕು ಸಂತೋಷವಾಗಿರ್ತದೆ ಸಮಾಧಾನವಾಗಿರ್ತದೆ ಅಂತ ಹೇಳ್ತಾರಲ್ಲ, ಹೆಂಗಿದೆ ಸಮಾಧಾನ ತರಂಥದ್ದು? ಆ ಸಮಾಧಾನ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಖಂಡಿತವಾಗೂ ಇದು ಸಮಾಧಾನ ಅಂತ ತಂದೇ ತರ್ತದ್ರಿ ಅವ್ರ ಮನಸ್ಸಿಗೆ ಅಲ್ದರ. ಅದಕ್ಕೆ ಏನು ಹೇಳ್ತಾರೆ ಇನ್ನೊಂದು ಸತಿ ಓದಿಯ ವಾಕ್ಯನ. ಹಾಂ
ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು
ಹಾಂ
ತಂದು.
ಸಾಕು, ಇದನ್ನು ಎಲ್ಲಿ ಸಾರಬೇಕು ಅಂತ ನೋಡಿದ್ರೆ ಪರ್ವತಗಳ ಮೇಲೆ. ಪರ್ವತ ನೇನು ಬೈಬಲಲ್ಲಿ?
ರಾಜ್ಯಗಳು
ವೆರಿ ಗುಡ್, ಅದರ ರಾಜ್ಯಗಳು. ಯಾವ ರಾಜ್ಯ? ಹಾಂ ಇದ್ರಿಗೆ ಎರಡು ಅರ್ಥ ಐತೆ. ಯೇಸು ಕ್ರಿಸ್ತು 2 ನಂಬರಿಕೆಯಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಬಂಡೆಕಲ್ಲು ಚೆನ್ನಾಗಿ ಅರ್ಥ ಆಯ್ತಾ? ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಆ ಶಿಲೆ ಇತ್ತು, ಆ ದೂರದಲ್ಲಿ ಯಾವುದೇ ಮನುಷ್ಯ ಕೈ ಮುಟ್ಟಿದ್ರೆ ಅಂತ ಒಂದು ಬಂಡೆ ಕಲ್ಲು ಬಂದು ಏನು ಮಾಡ್ತು ಆ ಶಿಲೆಗೆ ಹೊಡಿತು, ಹಾಂ ಪಾದ ಕೊಡಿತು, ಹೊಡೆದು ಹೊಡೆದು ಹೊಡಿ ಪುಡಿ ಮಾಡೋಕ್ಕೆ ಶುರು ಮಾಡ್ತು. ಇವತ್ತು ನಾವು ಎಲ್ಲಿದ್ದೀರಿ? ಹಾಂ ಇವತ್ತು ಅಲ್ಲೇ ಇದ್ದೀರಿ. ಹಾಂ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತು ಅವಾಗೆ, ಅದರ ಇವಾಗ ಪುಡಿ ಮಾಡೋ ಟೈಮಲ್ಲಿ ಇದ್ದೀರಿ. ಎಲ್ಲ ನುಚ್ಚು ನೂರು ಮಾಡ್ತಾವ್ರು ಅಂತೀವಿ. ಯಾವುದೇ ದೇಶಕ್ಕೂ ಬಲ ಇಲ್ದಿರೋ ಥರ ಮಾಡ್ತಾ ಇದ್ದಾರೆ ಈ ಪರ್ವತ. ಈ ಲೋಕದೆಲ್ಲ ರಾಜ್ಯಗಳು ಅದೊಂದು ಪರ್ವತ, ಈ ಪರ್ವತದ ಮೇಲೆ ಕ್ರಿಸ್ತನು ತನ್ನ ರಾಜ್ಯವನ್ನು ತನ್ನ ಪರ್ವತವನ್ನು ಏನು ಮಾಡ್ತಾನೆ ಅಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಈ ಬೆಟ್ಟ ಗುಡ್ಡಗಳ ಮೇಲೆ ಏನು ಮಾಡಬೇಕು, ಹೆಂಗೆ ಸುವಾರ್ತೆ ಸಾರಬೇಕು? ತ್ವರೆ ಪಡುತ್ತ ಅಂಡ್ರಲೈನ್ ಮಾಡ್ಕೊಳ್ರಿ ಅದನ್ನ. ತ್ವರೆ ಪಡ್ತಾನೆ ಅಂದರೆ ಫಾಸ್ಟಾಗಿ, ಸ್ವಿಫ್ಟ್
ಅಷ್ಟು
ಮೆಸೆಂಜರ್ಸ್ ಅದರ. ದೇವ್ರ ಮಕ್ಕಳು ದೇವ್ರ ಕೆಲಸದಲ್ಲಿ ಫಾಸ್ಟಾಗಿರಬೇಕು, ಅದರ ಉಲ್ಟಾನೆ ಫಾಸ್ಟಾಗಿರ್ತಾರೆ. ಅದರ ದೇವ್ರ ಕೆಲಸ ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸಗಳು ಮಾಡೋಕ್ಕೆ ಏನ್ರಿ ತನ್ನ ಸುಖ ಸಂತೋಷ ಎಲ್ಲ ನೋಡ್ಕೊಳಕ್ಕೆ ಅಂತ ಕಾಲುಗಳು ಫಾಸ್ಟಾಗಿರ್ತಾವಂತೀವಿ. ಹಂಗೆ ಹೇಳಲ್ಲ ಇಲ್ಲಿ. ಇಂಥವರು ಪಾದಗಳು ಎಷ್ಟೋ ಏನ್ರಿ ಹಾಂ ಹಾಂ
ಅಂದವಾಗಿವೆ.
ಅಂದವಾಗಿದೆ ಅದರ ಕಣ್ಣಲ್ಲಿ ಅಂದ ಅಂದಾಗ್ಬಿಟ್ರು ಅವರ. ಅವ್ರು ಬ್ಯೂಟಿಫುಲ್, ಅವ್ರು ವಂಡರ್ಫುಲ್ ಅದರ ಅಂದರೆ ಏನರ್ಥ, ಯಾರ ದೃಷ್ಟಿಯಲ್ಲಿ ಬ್ಯೂಟಿಫುಲ್ಲ? ನಾವೆಲ್ಲ ಬ್ಯೂಟಿಫುಲ್ ಆಗಿದ್ದೀರಿ, ಎಲ್ಲ ದರ್ಟಿಫುಲ್ಲೇ. ದೇವರ ದೃಷ್ಟಿಯಲ್ಲಿ ನಿಜವಾದ ಸೌಂದರ್ಯ ಅಂದರೆ ಇದು ರೀ ಅದರ. ಏನ್ರಿ ಬೈಬಲ್ ಹೇಳ್ತಾರೆ ಹೆಣ್ಮಕ್ಳಿಗೆ ಸೌಂದರ್ಯ ಏನಂತೆ? ಐತಲ ವಾಕ್ಯ ಏನು ಸೌಂದರ್ಯ ಏನೋ ನಿಜವಾದ ಸೌಂದರ್ಯ ಏನೋ ಕೂದಲು
ಗುಣ
ಬಾಚ್ಕೊಳೋದು, ಹಾ ಮೇಕಪ್ ಮಾಡ್ಕೊಳೋದು ಅಲ್ಲ. ಏನ್ ನಿಜವಾದ ಗುಣ? ಸಾತ್ವಿಕತ. ಆಮೇಲೆ ಏನ್ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ಹಾ ಹುಡುಗ್ರು ಕೇಳಿದ್ರೆ ಎಲ್ಲ ಕರೆಕ್ಟಾಗಿ ಹೇಳ್ತೀವಿ.
ಹೊರಗಡೆ ಹಾಕ್ತಾರೆ,
ಹಾ
ಹೊರಗಡೆ ಸಿಂಗಾರ ಬೇಡ, ನಿಮ್ಮ ಒಳಗಿನ ಗುಣಗಳು ಬೇಕಂತ ಹೇಳ್ತಾನೆ ಬ್ರದರ್ ಪೌಲ.
ಅದೇನು ಹೇಳಿ, ಒಳಗಡೆ ಇರೋದು ಏನದು?
ಸಾತ್ವಿಕತ್ವ,
ಹಾ
ಸಮಾಧಾನ,
ಹಾ
ತಾಳ್ಮೆ,
ಹಾ
ಸಾತ್ವಿಕ, ಶಮೆ, ದಮೆ, ಇವೆಲ್ಲ ಗುಣಗಳು ಇರ್ಬೇಕಂತ ಹೇಳ್ತಾನೆ.
ಹಾ
ದೇವರ ಗುಣ
ದೇವ್ರ. ನಾನು ಇದೇ ಥರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಹೆಂಗಿರ್ತಾರೆ? ನಿಮಗೆ ಬೈಬಲ್ ತೆಗೆದುಬಿಟ್ಟು ಆ ವಾಕ್ಯನ ಓದೋದು ಈಸಿ ಮೆಥಡ್, ಓದ್ರಿ ವಾಕ್ಯ. ನಾನು ಹೇಳ್ಬಿಡ್ಲ, ಯಾರು ಬೈಬಲ್ ತೆಗಿಬಿಡಿ, ಹುಡುಕ್ಲೇಬಿಡಿ. ಹಾ
ಐದು ಬ್ರದರ್
ಓದ್ರಿ.
ಸಾತ್ವಿಕ ದೀನ ಮನಸ್ಸೆಂಬ ಒಳಗಣ ಶೃಂಗಾರವೇ ನಿಮ್ಮಲಂಕಾರ.
ಹಾ ನೋಡ್ರ, ಸಾತ್ವಿಕತೆ ಮತ್ತೆ ದೀನ ಮನಸ್ಸೆಂಬುವಂಥ ಒಳಗಣ ಶೃಂಗಾರವೇ. ಕ್ರಿಸ್ತನ ಹೆಂಡತಿ ನಾವೆಲ್ಲರೂ, ನಾವೆಲ್ಲ ಮದಲಿಂಗ ಮದಲಿಂಗ ಅವರು, ನಾವೆಲ್ಲ ಮದಲಗಿತ್ತಿ. ನಾವು ಮದಲಗಿತ್ತಿ ಹೆಂಗಿರ್ಬೇಕಂತೆ, ಹೊರಗಡೆ ಇರೋಂಥ ಶೃಂಗಾರ ಅಲ್ಲ ರೀ. ಅದರ ನಮ್ಮಂತ ಅಷ್ಟಿದೆ ಇಷ್ಟಿದೆ, ನಮ್ಮ ಹಂಗೆ ಓದ್ಬಿಡಿದ್ರಿ ಹಿಂಗೆ ಓದ್ಬಿಡಿದ್ರಿ, ನಮ್ಮ ವೈಫ್ ಎಜುಕೇಷನು, ನಮ್ಮ ಸೊಸೈಟಿ ಸ್ಟೇಟಸ್ಸು, ಇದೆಲ್ಲ ಬೇಡ ಪಕ್ಕಂತ ರಜಾ, ಇದೆಲ್ಲ ಗಂಟು ಮೂಟೆ ಕಟ್ಬಿಟ್ಟು ಬಿಸಾಕ್ ಮೂಲೆಗೆ. ಒಳಗಣ ಏನ್ರಿ ಶೃಂಗಾರ ಏನದು? ಒಳಗಣ ಶೃಂಗಾರ ಅಂತಂದರೆ ಸಾತ್ವಿಕತೆ, ದೀನಭಾವ, ದೇವರಿಗೆ ಸರಂಡ್ರಾಗಿ. ಯಜಮಾನ್ರು ಹೇಳೋದು ಏನು, ಯಜಮಾನ್ರು ಯಾರು ನಮಗೆ? ಕ್ರಿಸ್ತನು. ಕ್ರಿಸ್ತನು ಹೇಳೋದನ್ನೆಲ್ಲವನ್ನು ಏನ್ರಿ ಕೈಗೊಂಡು ನಡೆಯದೆ ನಿಜವಾದ ಕ್ಯಾರೆಕ್ಟರ್. ಇಂಥ ಪಾದಗಳು ಪರ್ವತದ ಮೇಲೆ, ಈ ಲೋಕದ ರಾಜ್ಯಗಳ ಮೇಲೆ ಸಮಾಧಾನ ಸಾರ್ತಾರೆ ಗೊತ್ತಾ? ಇಂಥ ಪಾದಗಳು ಎಷ್ಟೋ ಧನ್ಯ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಎಲ್ಲ ಹೊರಗಡೆ. ಇಂಥ ಯಾರು ಹಾಂ ದೇವ್ರ ಮಕ್ಕಳನ್ನ ಯಾರಪ್ಪ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ, ದೇವ್ರ ಮಕ್ಕಳನ್ನ ರೆಕಗ್ನೈಸ್ ಮಾಡೋದು ದೇವರು. ಅಲ್ಲ ಇಂಥ ಪಾದಗಳು ಧನ್ಯರು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಏನ್ರಿ ಅಲ್ಲಿ ಏನು ಹೇಳಿರೋದಲ್ಲಿ, ಹಾಂ ಪವಿತ್ರಾತ್ಮನ ಬರಿತವರಾಗಿದ್ದರು ಅವರು. ಯಾಕಪ್ಪ ಅಂದರೆ ಇಂಥ ಪಾದಗಳು ಏನ್ರಿ ಇವರು ಮುಖಾಂತರ ದೇವರು ತನ್ನ ರಾಜ್ಯದ ಸುವಾರ್ತೆಯನ್ನು ಸಾರಬೇಕಾದ್ರೆ ಇಟ್ ವಾಸ್ ದ ಮೋಸ್ಟ್ ಬ್ಲೆಸ್ಡ್ ಥಿಂಗ್ ಅಲ್ದ್ರ. ಯೇಸು ಕ್ರಿಸ್ತ ಏನ್ರಿ ಮೊದಲನೇ ಬರೋಕೆಲ್ಲ ಅಪೊಸ್ತಲರ ಮುಖಾಂತರ ಏನು ಮಾಡ್ತಾರೆ ಸುವಾರ್ತೆಗಳನ್ನ ಏನ್ರಿ ಸಾರ್ಬಿಟ್ಟು ಲೋಕದ ಕಟ್ಟ ಕಡೆಯವ್ರಿಗೆ ಏನು ಮಾಡ್ತಾರೆ ಇದನ್ನ ಸಾರಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಮಾಡಿದರೆ ಕೆಲಸನ ಯಾರು ಮಾಡೋ ನೋಡಿದ್ದೀನಿ? ಅಪೊಸ್ತಲರ ಎಲ್ಲ ಮಾಡೋರೆ. ಇಸ್ರೇಲಲ್ಲೇ ಮಾನಸಾಂತರನ 100% ತರ್ಸೋಕ್ಕೆ ಯಾರ ಕೈಲಾಗಿಲ್ಲ, ಕ್ರಿಸ್ತನಿಗಾಗಲಿಲ್ಲ ಅಲ್ವರ. ಜನ ಬಂದರು ರಕ್ಷಣೆಗೆ, ಬೈಬಲ್ ನೋಡ್ತಾರೆ 500 ಜನ ಬಂದರು. ಎಲ್ಲ ಎಲ್ಲ ಮ್ಯಾಕ್ಸಿಮಮ್ ಇದ್ದು ಬಿದ್ದು ಹೋದ ಅಂತಂದರೆ 10,000 ಅಂತ ಹೇಳ್ಬೋದು ರೀ ಅದರ. ಅದು ಇವತ್ತು ಎಷ್ಟು ಲಕ್ಷಾಂತರ ಜನ ಏನು ಕ್ರೈಸ್ತವ್ರು ಇದ್ದಾರೆ ಅದರ. ಆದರೆ ಅವರು ಮಾಡಿದಂಥ ಒಂದು ಕೆಲಸನ ಅದನ್ನು ಯಾರಿಗೆ ಬಿಟ್ಟೋದ್ರು? ತನ್ನ ಪಾದಗಳಿಗೆ. ಅಲ್ಲ ಎಷ್ಟೋ ಸುಂದರವಾಗಿದೆ ಈ ಕೆಲಸ, ಈ ಕೆಲಸನ ಮಾಡಿ ಅಂತ ಹೇಳ್ಬಿಡೋರೆ ದೇವ್ರ ಮಕ್ಳು ಬಿಟ್ಟವ್ರೆ. ಇದನ್ನೆಲ್ಲ ಮಾಡೋದಕ್ಕೇನೆ ದೇವ್ರು ನಮ್ಗೆ ಏನಪ್ಪ ಕೊಟ್ಟಿರೋ ಅಂತಂದರೆ ತನ್ನ ಪವಿತ್ರಾತ್ಮ ಮಾಡೋದು ನಮಗೆ, ನಮಗೆ ದಯ ಪಾಲಿಸಿರೋದು. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವಿತಾ ಅಷ್ಟು ಓದ್ರು, ಅಮೃತ ಓದ್ರು, ನೆಕ್ಸ್ಟ್ ಯಾರು ಓದ್ತೀರಾ? ಅನುಸಿಷ್ಟು ಓದ್ಬೋದಾ?
ಓದ್ತೇನೆ. ಪವಿತ್ರಾತ್ಮನನ್ನು ವಂಚಿಸುವುದು, ಲಯಿಂಗ್ ಟು ದ ಹೋಲಿ ಸ್ಪಿರಿಟ್. ಆಗ ಪೇತ್ರನು, ಅನನಿಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೀ ಅಂದನು. ಅಪೊಸ್ತಲರ ಕೃತ್ಯಗಳು 5:9. ದೇವರು ತನ್ನ ಜನರ ಹೃದಯಗಳನ್ನು ಪವಿತ್ರಾತ್ಮನಿಂದ ತುಂಬಿಸುವಂತೆಯೇ ಸೈತಾನನು ಅನನೀಯನ ಹೃದಯವನ್ನು ತನ್ನ ಆತ್ಮನಿಂದ ತನ್ನ ಪ್ರಭಾವದಿಂದ ತುಂಬಿಸಿದನು. ಸೈತಾನನ ಆತ್ಮವು ದುರಾಶೆ ಮತ್ತು ಸ್ವಾರ್ಥತೆಯಿಂದ ಕೂಡಿದ ಒಂದು ಆತ್ಮವಾಗಿದ್ದು, ಅದು ತನ್ನ ಅಂತಿಮ ಉದ್ದೇಶವನ್ನು ಸಾಧಿಸುವ ಸಲುವಾಗಿ ಯಾವ ವಂಚನೆಗೂ ಹಿಂಜರಿಯುವಂತಹದ್ದ ಸ್ವೀಕೃತನಾಗಿ ಮಾಡಲ್ಪಟ್ಟ ಪೇತ್ರನು ಹೃದಯವನ್ನು ಮನಸ್ಸನ್ನು ಓದಬಲ್ಲವನಾಗಿದ್ದನು. ಆದುದರಿಂದ ಆತನು ಅನನೀಯ ಮತ್ತು ಸಫೈರಳು ಅಪ್ರಾಮಾಣಿಕತೆಯನ್ನು ಮಾಡುತ್ತಿದ್ದಾರೆಂಬುದನ್ನು ಮತ್ತು ಮಾಡಬಾರದ್ದನ್ನು ಮಾಡಿ ಏನೂ ತಿಳಿಯದಂತೆ ಕಪಟವಾಗಿ ನಡೆಸುತ್ತಿದ್ದಾರೆಂದು ಗ್ರಹಿಸಿದನು.
ಈ ಸಂದರ್ಭದಲ್ಲಿ ಅಪೊಸ್ತಲನು ದೇವರು ಮತ್ತು ಪವಿತ್ರಾತ್ಮನೆಂಬ ಪದಗಳನ್ನು ಮೂರನೆಯ ಮತ್ತು ನಾಲ್ಕನೆಯ ವಚನಗಳಲ್ಲಿ ಪರಸ್ಪರ ಬದಲಾಯಿಸಿಕೊಂಡು ಉಪಯೋಗಿಸುವುದನ್ನು ಗಮನಿಸಬಹುದು. ಮೂರನೆಯ ವಚನದಲ್ಲಿ ಆತನು ನೀನು ಯಾಕೆ ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಎಂದು ಪ್ರಶ್ನಿಸಿದರೆ, ನಾಲ್ಕನೆಯ ವಚನದಲ್ಲಿ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದ್ದಿ ಎಂದು ಹೇಳುವವನಾಗಿದ್ದಾನೆ. ಇವೆರಡರ ಭಾವನೆಗಳು ಒಂದೇ ಆಗಿವೆ. ಪವಿತ್ರ ಅಪೊಸ್ತಲನ ಮೂಲಕವಾಗಿ ಕಾರ್ಯವೆಸಗುವ ದೇವರಾತ್ಮನು ಖಡಾಖಂಡಿತವಾಗಿ ದೇವರ ಪ್ರತಿನಿಧಿಯಾಗಿದ್ದಾನೆ. ಇದರ ಪರಿಣಾಮವಾಗಿ ದೇವರನ್ನು ಮತ್ತು ಆತನ ಪವಿತ್ರಾತ್ಮನನ್ನು ಪ್ರತಿನಿಧಿಸುವ ಅಪೊಸ್ತಲರಿಗೆ ಸುಳ್ಳನ್ನು ಹೇಳುವುದರಿಂದ ಅನನೀಯ ಮತ್ತು ಸಫೈರಳು ದೇವರಿಗೆ ಮತ್ತು ದೇವರ ಆತ್ಮನಿಗೆ ಸುಳ್ಳನ್ನು ಹೇಳುವವರಾಗಿದ್ದಾರೆ. ಯಾಕೆಂದರೆ ಪೇತ್ರನು ಅವರ ಕಾರ್ಯಕರ್ತೃವು ಪ್ರತಿನಿಧಿಯೂ ಆಗಿದ್ದನು ಎಂದು.
ಥ್ಯಾಂಕ್ ಯು ಸರ್, ನೋಡ ಸೂಪರ್ ಆಗಿದೆ. ಅವಕ್ಕೆ ಹೋದ್ರೆ ನೋಡ್ರಿ ಅಂತೀನಿ. ಅಪೊಸ್ತಲ ಕೃತ್ಯಗಳು 5:3 ಓದ್ರೆ ಯಾರಾದ್ರ? ಅಪೊಸ್ತಲ ಕೃತ್ಯಗಳು 5:3 ಎಲ್ಲಿ? ಸಹೋದರಿಗಳು ಯಾರಿದ್ದಾರೆ? ಸರೋಜ ಅಷ್ಟರ್, ಮಂಜುಳ ಅಷ್ಟರ್, ಶಾಂತ ಮಾಸ್ಟರ್.
ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ?
ವೆರಿ ಗುಡ್. ಅದರ ಅಷ್ಟೇನಾ? ಪವಿತ್ರಾತ್ಮ ಸುಳ್ಳು ಹೇಳ್ತಿ ಅಂತ ಬಂದಿಲ್ಲ, ಮತ್ತು ಕಳೆದ ಬಂದಿಲ್ಲಲ್ಲ. ಇಂಗ್ಲೀಷೇ ಬರ್ತಾರೆ. Acts 5:3 ಹೋದ್ರೆ, ಪೀಟರ್ ಸೆಡ್ ಅಂತ ಅನನಿಯಸ್, ವೈ ಹ್ಯಾಸ್ ಸೇತನ್ ಫಿಲ್ ದ ಹಾರ್ಟ್ ಟು ಲೈಟ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಅದರ ಪವಿತ್ರನ ವಂಚಿಸ್ಬೇಕು ಅಂತ ಕನ್ನಡದಲ್ಲಿ. ಅದರ ಸರಿ, ಪವಿತ್ರಾತ್ಮಕ್ಕೆ ಸುಳ್ಳು ಯಾಕೆ ಹೇಳಿದೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಎಷ್ಟು ಜನ ಏನು ಮಾಡ್ತಾರೆ ನೋಡಿದ್ರ, ಇಲ್ಲಿ ಅಪೊಸ್ತಲ ಪೇತ್ರ ಏನು ಮಾಡ್ತಾರೆ, ಪವಿತ್ರಾತ್ಮನ ಒಂದು ದೇವರು ಅಂತ ಹೇಳ್ತಾರೆ. ಅದರ ಹಂಗಾರೆ ಪವಿತ್ರಾತ್ಮ ಒಂದು ದೇವರು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹೆಂಗೆ ಅಂದರೆ, ಯಾರಾದರೂ ಅಪೊಸ್ತಲ ಕೃತ್ಯಗಳು ಅದರಲ್ಲೇ 5ನೇ ಅಧ್ಯಾಯ 3ನೇ ವಾಕ್ಯ ಓದಿದ್ರಲ್ಲ, ಹಂಗೆ 4ನೇ ವಾಕ್ಯ ಓದಿ ಇಷ್ಟೇ ಕಂಟಿನ್ಯೂ ಮಾಡಿಕೊಂಡು.
ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದ್ದೀ ಅಂದನು.
ದೇವ್ರಿಗೆ ಆಡ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, 3ನೇ ವಾಕ್ಯದಲ್ಲಿ ಅಲ್ಲಿ ಪವಿತ್ರಾತ್ಮ ಅಂತ ಹೇಳಿದೆ, 4ನೇ ವಾಕ್ಯದಲ್ಲಿ ದೇವರು ಅಂತ ಅಂದ್ಬಿಟ್ರು, 3ನೇ ವಾಕ್ಯದಲ್ಲಿ ಪವಿತ್ರಾತ್ಮ ವಿರುದ್ಧವಾಗಿ ಏನು ಮಾಡಿದೆ ನೀನು, ನೀನು ಸುಳ್ಳಾಡಿದ್ಯಾ. 4ನೇ ವಾಕ್ಯದಲ್ಲಿ ದೇವ್ರ ವಿರುದ್ಧವಾಗಿ ಏನು ಮಾಡಿದೆ ನೀನು, ತಪ್ಪು ಮಾಡಿದ್ಯಾ ಅಂತ ಹೇಳ್ತಾ. ಹಂಗಾರೆ ನೋಡ್ರ, ಹಂಗಾರೆ ಏನನ್ನ ಅರ್ಥ ಅಂದರೆ, ದೇವರು ಅಂದರೆ ಪವಿತ್ರಾತ್ಮ, ಪವಿತ್ರಾತ್ಮ ದೇವರು ಅಂತ ಏನು ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಥರ ಫಾರ್ಮುಲಾ ಹಾಕ್ಬಿಡ್ತಾರೆ. ಇಫ್ ಎ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಸಿ, ಆಟೋಮೆಟಿಕ್ಲಿ ಎ ಇಸ್ ಈಕ್ವಲ್ ಟು ಸಿ ಅಂತಂದಂಗೆ. ಅಂದ್ರೆ ಆ ಥರ ಎಲ್ಲ ನಾವು ವಾಕ್ಯನ ಯೂಸ್ ಮಾಡೋಕ್ಕೆ ಸಾಧ್ಯನಾ ಅಂದರೆ, ಅದು ದಟ್ ಈಸ್ ಅ ರಾಂಗ್ ಮೆಥಡ್ ಆಫ್ ಸ್ಟಡಿಂಗ್ ದ ಬೈಬಲ್. ಯಾಕೆ ಯಾಕೆ ಅಂತಂದರೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇವ್ರ ಹೆಂಗೆ ಸೇತಾನ್ ನಿಮ್ಮಲ್ಲಿ ಹೆಂಗೆ ತುಂಬಿಕೊಂಡ ಅಂತ ಹೇಳ್ತಾರೆ ಮೊದಲು. ಅದರ ಹಾಂ, ಅನನಿಯನೇ ಸೇತಾನ್ ನಿಮ್ಮಲ್ಲಿ ಹೇಗೆ ತುಂಬಿಕೊಂಡ, ಹೌ ಹ್ಯಾತ್ ಸೇತಾನ್ ಫಿಲ್ ದೈ ಹಾರ್ಟ್ ಅಂತ ಹೇಳ್ತಾರೆ. ಅದರ ಇದಂಗೆ ಸೇತಾನ್ ಬಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಹೆಂಗೆ ತುಂಬೋದಿಕ್ಕೆ ಸಾಧ್ಯ? ಹೆಂಗೆ ಅಂದರೆ, ಸೇಮ್ ದೇವ್ರ ಪವಿತ್ರಾತ್ಮ ನಮ್ಮಲ್ಲಿ ಹೆಂಗೆ ಇರೋದಿಕ್ಕೆ ಸಾಧ್ಯನೋ ಇದೇ ಪ್ರಕಾರ ಏನ್ರಿ ಸೇತಾನು ಕೂಡ ನಮ್ಮಲ್ಲಿ ಬರೋದಿಕ್ಕೆ ಸಾಧ್ಯ. ಹೇಗೆ? ನಾವು ಮನಸ್ಸು ಸ್ಥಿತಿ ಎಲ್ಲವನ್ನು ಯೋಚನೆಗಳನ್ನೆಲ್ಲ ದೇವ್ರ ವಾಕ್ಯಕ್ಕೆ ಅನುಗುಣವಾಗಿ ಇಟ್ಕೊಂಡಿದ್ದಾರೆ, ಏನಾಗಿರ್ತಾರೆ ನಮ್ಮನ್ನು ಹೆಂಗಿರ್ತಾರೆ ದೇವ್ರ ಪ್ರಕಾರ ಏನಾಗಿರ್ತಾರೆ ಇರ್ತಾರೆ, ಅದರ ಸವಾಗ ಮೈಂಡ್ ಹೆಂಗಿರ್ತಾರೆ ಪ್ಯೂರ್ ಆಗಿರ್ತಾರೆ. ಆದರೆ ಈ ಪ್ಯೂರಿಟಿ ಬಿಟ್ಬಿಟ್ಟು ಏನ್ರಿ ಇಂಪ್ಯೂರ್ ಥಾಟ್ಸ್, ಅದರ ಅಶುದ್ಧವಾಗಿರೋಂಥದ್ದು, ದೇವರಿಗೆ ವಿರುದ್ಧವಾಗಿರೋಂಥದ್ದು ಹೇಳ್ತಲ್ಲ ಏನೋ, ದೇಹದ ಸಾರಿ ಒಂದು ಸರಿ, ಪವಿತ್ರಾತ್ಮನ ಫಲಗಳು ಏನಂದರೆ ಅಂತ ಹೇಳ್ಬಿಟ್ಟು, ಈ ಥರ ಏನ್ರಿ ಈ ಲೋಕದ ಆತ್ಮದ ಫಲಗಳು ಏನಂದರೆ ಅಂತ ಹೇಳ್ತಾರಲ್ಲ, ಮಾಂಸದ ಫಲಗಳನ್ನು ಏನಂದ್ರೆ ಅಂತ ಹೇಳ್ತಾರಲ್ಲ, ಕೋಪ ದ್ವೇಷ ಆದಿತ್ಯ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತೆಲ್ಲ ಗೊತ್ತಲ್ಲ. ಈ ಥರ ಥಾಟ್ಸ್ಗಳನ್ನೇ ನಾವು ಜನರೇಟ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ದರೆ ಅವಾಗ ಏನಪ್ಪ ಮೀನಿಂಗು ಅಂತಂದರೆ, ನಾವು ನಮ್ಮ ಹೃದಯದಲ್ಲಿ ಸೇತನ್ನ ಆದಷ್ಟು ಅವಕಾಶ ಏನು ಮಾಡ್ತಾ ಇದ್ದೀವಿ, ನಮ್ಮ ಹೃದಯದಲ್ಲಿ ಕೊಡ್ತಾ ಇದ್ದೀರಿ ಅಂತ ಅರ್ಥ ಅಲ್ವರ? ಹೇಗೆ ಈ ಥರ ಮಾಡ್ಬೋದಾ, ಇದು ಸಾಧ್ಯ ಅಂದರೆ ಎಸ್ ಸಾಧ್ಯವಾಗ್ತದೆ. ಹೆಂಗೆ? ದೇವರು ಸೌಲ್ ರಾಜನಿಗೆ ಅಭಿಷೇಕ ಮಾಡಿದರು, ದೇವರಲ್ಲಿ ಏನಾಗ್ತದೆ ನಮ್ಮ ಪ್ರವಾದನೆ ಮಾಡ್ತಾ ಇದ್ದ, ಬೈಬಲ್ ಐತೆ ವಾಕ್ಯ, ದೇವ್ರಿಗೆ ಯೋಗ್ಯವಾಗಿ ಬದುಕ್ತಾ ಇದ್ದ, ದೇವ್ರ ಮಾರ್ಗದಲ್ಲಿ ನಡೀತಾ ಇದ್ದ, ಪ್ರವಾದನೆ ಮಾಡ್ತಾ ಇದ್ದ, ಯುದ್ಧಗಳನ್ನ ಹೇಳ್ತಾ ಇದ್ದ. ಆದರೆ ಇದೇ ಒಂದು ಸೌಲ್ ರಾಜ ಯಾವಾಗ ದೇವ್ರಿಗೆ ತಪ್ಪು ಮಾಡೋಕ್ಕೆ ಶುರು ಮಾಡದ, ಏನು ಮಾಡ್ದ ದೇವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ದ, ಸ್ಲೋ ಆಗಿ ದೇವ್ರ ಆತ್ಮನೇ ತಗೊಂಡ ಬಿಟ್ಟು ಹೋಗೋದಕ್ಕೆ ಶುರು ಆಯಿತು. ಅದರ ದೇವ್ರ ಮಕ್ಕಳು ವಿರೋಧವಾಗಿ ಏನು ಮಾಡೋದು, ಕುತಂತ್ರಗಳು ಮಾಡೋಕ್ಕೆ ಏನು ಮಾಡ್ದ ಅಲ್ಲಿ ಶುರು ಮಾಡ್ದ ಅಂತ. ಆವಾಗ ಏನಪ್ಪ ಆಯಿತು ಅಂದರೆ ಅವನಲ್ಲಿ ಏನು ತುಂಬ್ಕೊಂತೋ, ಅವನಲ್ಲಿ ದುರಾತ್ಮ ತುಂಬ್ಕೊಂತೋ, ದುರ್ಬುದ್ಧಿ ಬಂದಿತ್ತಲ್ಲ, ಆ ದುರ್ಬುದ್ಧಿ ಮೈಂಡಲ್ಲಿ ಇರೋದ್ರಿಂದ ಅದಕ್ಕೆ ಕ್ರಿಯೆ ಮಾಡೋಕ್ಕೆ ಏನು ಮಾಡೋದು ಶುರು ಮಾಡ್ದು. ಇದೆಲ್ಲ ಯಾರು ಇನ್ಫ್ಲುಯೆನ್ಸು ಅಂದರೆ ಇದೆಲ್ಲ ಈವಿಲ್ ಇನ್ಫ್ಲುಯೆನ್ಸ. ಒಂದು ವಾಕ್ಯ ಓದೋಣ, ಯಾರಾದ್ರು ಎಪಿಸಾ 2:2 ಓದ್ರಿ.
ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ.
ನೋಡ್ರ, ನಂಬಲಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡ್ತಂತಾರೆ. ಅದರ ಯಾರು ವಾಯುಮಂಡಲ ಅಧಿಕಾರ ನಡೆಸಂತ ಅಧಿಪತಿ ಚೇತನ ವಾಯುಮಂಡಲ ಅಧಿಕಾರ ನಡೆಸ್ತಾನೆ. ಯಾರೆಲ್ಲ ನಂಬಲ್ಲೋ ಅವನ್ನೆಲ್ಲ ಪ್ರೇರಣೆ ಮಾಡ್ತಾನೆ. ಹೆಂಗೆ ಪ್ರೇರಣೆ ಮಾಡ್ತಾನೆ, ಅವನ ಒಳಗಡೆ ಬಂದು ಅವ್ನು ತುಂಬಿಕೊಂಡು ಅವ್ರ ಮುಖಾಂತರ ಎಲ್ಲ ಕೆಲಸ ಮಾಡ್ತಾನೆ. ಏನಿಲ್ಲ ರೀ, ಇನ್ಫ್ಲುಯೆನ್ಸ್ ಜಮಾಯಿಸ್ತಾನೆ ನೋಡ್ರಿ ಅಂತೀನಿ ಅಷ್ಟೇ. ಅದರ ಪ್ರಭಾವ ಬೀರ್ತಾನೆ. ಅದರ ಅಲ್ಲಿ ನಿಂತ್ಕೊಂಡೆ ಏನು ಮಾಡ್ತಾನೆ ಏನ್ರಿ, ಅವರು ಅವಿಧೇಯರಾಗಿ ನಡ್ಕೊಳೋ ರೀತಿಲಿ ಮೋಟಿವೇಟ್ ಮಾಡ್ತಾರೆ. ಇದು ಸೇತನ್ ಮಾಡೋಂಥ ಕೆಲಸ ರೀ. ಇದೇ ರೀತಿ ಅನಾನಿಯಾಸ್ ಮತ್ತು ಸಫೀರ ಅವರು ಅದರ ತನ್ನ ಒಂದು ಆಸ್ತಿನ ಏನು ಮಾಡ್ತಾರೆ ಮಾಡ್ತಾರೆ, ಅದರ ಮಾರ್ಬಿಟ್ಟು ಏನು ಮಾಡ್ತಾರೆ ಪೇತ್ರನಿಗೆ ಏನು ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ. ಆ ಕಾಲದಲ್ಲಿ ಹಿಂಗಿತ್ತು ಆದಿ ಸಭೆಯಲ್ಲಿ ಅಂದರೆ ಎಲ್ಲ ಏನಿದೆಯೋ ಎಲ್ಲನೂ ಮಾರ್ಬಿಟ್ಟು ಅಪ್ಪಸ್ಕಡೆ ಮಾಡೋರು ಒಪ್ಪಿಸ್ಕೊಡೋರು ಅವರೇ ಮಾಡೋರು. ಸಭೆಗೆ ಎಲ್ಲರಿಗೂ ಈಕ್ವಲಾಗಿ ಏನು ಮಾಡೋರು, ಯಾರ್ಯಾರಿಗೆ ಅವಶ್ಯಕತೆ ಇದೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡೋರು. ಅವರ ಇವರೇನು ಮಾಡಿದ್ರು ಅಂತಂದರೆ ಅಪೋಸ್ಟ್ಲು ಪೇತ್ರ ತಪ್ಪಿಸ್ಬೇಕಾದ್ರೆ ಇಷ್ಟೇನ ಬಂದಿದ್ದು ಅಂತಂದರೆ ಅವ್ರು ಇಷ್ಟೇ ಬಂದಿದ್ದು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಸ್ವಲ್ಪ ದ್ರವ್ಯನ ಏನು ಮಾಡ್ತಾರೆ ಅವ್ರು ಎತ್ತಿಟ್ಕೊಂಡ್ಬಿಡ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ. ಅದರ ಏನ್ರಿ ಸುಳ್ಳು ಹೇಳ್ಬಿಡ್ದಾಗಿತ್ತು, ಯಾಕಂದರೆ ಪೇತ್ರನಿಗೆ ಏನ್ರಿ ಸ್ಪಷ್ಟವಾಗಿ ಗೊತ್ತಿತ್ತು. ಆ ಕಾಲದಲ್ಲಿ ಇತ್ತಿದ್ರಿ, ಈ ಕಾಲದಲ್ಲಿ ಐತೆ ಇಲ್ಲ ಏನ್ರಿ ಅಷ್ಟು ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ಇನ್ನೂ ಬೈಬಲ್ ಬರೆಯಲ್ಪಟ್ಟಿಲ್ದರ ಕಾಲದಲ್ಲಿ ಎಷ್ಟೋ ವಿಚಾರಗಳು ಆಲ್ರೆಡಿ ದೇವರೇ ಮಾಡಿದರು ಅಪೊಸ್ತಲರಿಗೆ ಮುಖ್ಯವಾಗಿ ತಿಳಿಸ್ತಾ ಇದ್ರು. ಅಂದ ಪೇತ್ರನಿಗೆ ದೇವರು ಒಂದು ಜ್ಞಾನೋದಯದ ಒಂದು ಪ್ರಭಾವ ಒಂದು ಶಕ್ತಿಯಿಂದ ಎಷ್ಟಿಗೆ ಏನಾಗಿದೆ ಡೀಲ್ ಅಂತ ಏನು ಮಾಡಿದ್ರು ಕ್ಲೀನಾಗಿದ್ದ ಆಲ್ರೆಡಿ ವಿವರಣೆ ಏನು ಮಾಡಿದ್ರು ಅವಾಗ ತಿಳಿಸಿದ್ರು. ಆದರೆ ಇವರು ಅಲ್ಲಿ ಒಪ್ಪಿಸ್ಬೇಕಾದ್ರೆ ಸುಳ್ಳು ಹೇಳ್ಬೇಕಾದ್ರೆ ಅಪೊಸ್ತಲ ಪೇತ್ರನ ಹೇಳ್ತಾರೆ, ಯಾಕಪ್ಪ ನೀನು ಸುಳ್ಳಾಡಿದೆ, ಸುಳ್ಳಾಡಿದ್ದು ಯಾರಿಗೆ ಆ್ಯಕ್ಚುಲಿ ಇವರ ಪೇತ್ರನಿಗೆ. ಪೇತ್ರನಲ್ಲಿ ಯಾರಿದ್ದರು, ಪೇತ್ರನಿಗೆ ಏನು ಕೊಟ್ಟಿದ್ರು ದೇವರು, ತನ್ನ ಪವಿತ್ರ ಆತ್ಮನ ದಯಪಾಲಿಸಿದ್ರು. ಇದು ಯಾರ ಆತ್ಮ, ಇದು ದುರಾತ್ಮನ ಅಂದರೆ ಇಲ್ಲ ರೀ, ಇದು ದೇವರಿಂದ ಬಂದಿರೋಂಥ ಒಂದು ಪರಿಶುದ್ಧವಾಗಿರೋಂಥ ಆತ್ಮ. ಹಂಗಾದರೆ ಅವರಲ್ಲಿ ಯಾರು ವಾಸ ಮಾಡ್ತಾಯಿದ್ರು, ದೇವ್ರು ವಾಸ ಮಾಡ್ತಾರೆ. ನಮ್ಮಲ್ಲಿ ಹೆಂಗೆ ವಾಸ ಮಾಡ್ತಾರೆ, ನೀವು ದೇವರು ಗರ್ಭಗುಡಿ ಆಗಿದ್ದೀರಾ, ದೇವರು ನಿಮ್ಮಲ್ಲಿ ವಾಸ ಮಾಡ್ತಾರೆ ಅಂತ ನಿಮಗೆ ತಿಳಿಯೋದೋ, ಅದರ ನೀವು ಹೆಂಗೆ ಅವಿಶ್ವಾಸಗಳಿಗೆ ಜೋಡಾಗಿ ನಡೀತೀರಾ ಅಂತ ಬೈಬಲ್ ವಾಕ್ಯ ಹೇಳ್ತಾರೆ ಇಲ್ಲ. ಅದರ ಅದನ್ನ ನೋಡ್ಬೇಕಾದ್ರೆ ಬಿಲಿಯಾಲಿನ್ಗೂ ಕ್ರಿಸ್ತನ್ಗೂ ಏನು ಐಕ್ಯತೆ, ಸುಳ್ಳುಗೂ ಸತ್ಯಕ್ಕೂ ಏನು ಐಕ್ಯತೆ ಅಂತ ವಾಕ್ಯ ಹೇಳಲ್ವಾ. ಹಾಗಾದ್ರೆ ನಮ್ಮಲ್ಲಿರೋದು ಯಾರು ಅಂದರೆ ನಾವು ದೇವ್ರ ಬಗ್ಗೆ ಗರ್ಭಗುಡಿದ್ರೆ ದೇವ್ರು ನಮ್ಮಲ್ಲಿ ವಾಸ ಮಾಡ್ತಾರೆ. ಇದೇ ಥರ ಪೇತ್ರನ ಏನು ಮಾಡ್ತಾರೆ, ದೇವರು ಪವಿತ್ರಾತ್ಮ ದೇವರು ಪವಿತ್ರಾತ್ಮ ಮುಖಾಂತರನಾಗಿದ್ದಲ್ಲಿ ಇದ್ದರು. ಆವಾಗ ಅಪೋಸ್ಟ್ಲ ಪೇತ್ರನಿಗೆ ಸುಳ್ಳಾಡಿದ್ರೆ ಯಾರಿಗೆ ಸುಳ್ಳಾಡೋಂಥ ಲೆವೆಲ್ ಅಂತಂದರೆ ಏನ್ರಿ ಅಲ್ಲಿ ಕ್ರಿಸ್ತನಿಗೆ ದೇವರಿಗೆ ಪವಿತ್ರಾತ್ಮ ವಿರುದ್ಧವಾಗಿ ಏನು ಮಾಡೋದಂಗೆ ಸುಳ್ಳಾಡ್ದಂಗೆ ಅಂತ ಅರ್ಥ. ಹೆಂಗೆ ಅದರ ಹೇಗಪ್ಪ ಅಂದರೆ ನೋಡಿ ಅಪೋಸ್ತಲ ಕೃತ್ಯಗಳು ಒಂದು ವಾಕ್ಯ ಓದೋಣ. ಅಪೋಸ್ತಲ ಕೃತ್ಯಗಳಲ್ಲಿ 9ನೇ ಅಧ್ಯಾಯ ಇರಬೇಕು. ಅಪೋಸ್ತಲ ಕೃತ್ಯಗಳು 9ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ ಯಾರಾದ್ರ. ಅಪೋಸ್ತಲ ಕೃತ್ಯಗಳು 9:4.
ಅವನು ನೆಲಕ್ಕೆ ಬಿದ್ದು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆಪಡಿಸಿದಿ ಎಂದು ಹೇಳುವ
ಹಾಂ
ವಾಣಿಯನ್ನು ಕೇಳಿದ.
ಸಾಕು, ಇಲ್ಲಿ ಕ್ರಿಸ್ತನು ಸೌಲಿಗೆ ಕಾಣಿಸ್ಕೊತಾರೆ. ಕಾಣಿಸ್ಕೊಂಬಿಟ್ಟು ಏನು ಕೇಳ್ತಾರೆ, ಸೌಲನೆ ಸೌಲನೆ ಏಕೆ ನನ್ನನ್ನು ಹಿಂಸೆ ಪಡಿಸ್ತೀಯ ಅಂತ ಹೇಳ್ತಾರೆ. ಕರೆಕ್ಟಾ?
ಹೌದು
ಇವಾಗ ನಿಮಗೆಲ್ಲ ಒಂದು ಕ್ವಶನ್, ಅಪೋಸ್ಟಲ್ ಪೌಲ್ ಸೌಲಾಗಿರ್ಬೇಕಾದ್ರೆ ಕ್ರಿಸ್ತನಿಗೆ ಹಿಂಸೆ ಕೊಟ್ರ?
ಹೌದು ಕೊಟ್ರ ಬ್ರದರ್,
ಹೆಂಗೆ ಕೊಟ್ರ? ಕ್ರಿಸ್ತನ್ ಅದೇ ಸತ್ತೋಗ್ಬಿಟ್ಟಿರಲ್ಲ, ಕ್ರಿಸ್ತನಿಗೆ ಹೆಂಗೆ ಕೊಟ್ರ?
ಕ್ರಿಸ್ತನ ಮಕ್ಕಳಿಗೆ, ಕ್ರಿಸ್ತನ ಮಕ್ಕಳಿಗೆ
ಕೃಷ್ಣನ ದೇಹಕ್ಕೆ ಕೊಟ್ಟರೆ ಕ್ರಿಸ್ತನಿಗೆ
ಅವ್ರಿಗೆ
ಕೊಟ್ಟರೆ.
ಕೊಟ್ಟಂಗೆ.
ಎಸ್, ಕರೆಕ್ಟಾಗಿ ಹೇಳಿದ್ರೆ ನೋಡಿ, ಇದೇ ಥರ ಅಪೊಸ್ತಲು ಪೇತ್ರ ಏನಪ್ಪ ಅಂದರೆ ಕ್ರಿಸ್ತನ ದೇಹಕ್ಕೆ ಅಂಗ. ಅವರು ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಸಿನಿಂಗ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಅಂತಾನೆ ಅಲ್ಲರ. ಇದೇ ಅರ್ಥದಲ್ಲಿ ಹೆಮ್ಮಡದಲ್ಲಿ ಅದಕ್ಕೆ ನಮ್ಗೆ ಹೇಳೋದು ಬೈಬಲಲ್ಲಿ ಒಬ್ರಿಗೊಬ್ರು ಸುಳ್ಳಾಡಬೇಡಿರಿ ಅದರ ವ್ಯವಸ್ಥೆ ಮಾಡಿರ್ತೀನಿ. ಹಾಂ ಸುಳ್ಳಾಡಬೇಡಿ ಅಂತ ಅದಕ್ಕೆ ಏನು ಮಾಡೋದಲ್ಲಿ ಹೇಳೋದು, ಆಸ್ತಿ ಅಂತಸ್ತು ಇಂಪಾರ್ಟೆಂಟ್ ಅಲ್ಲ ರೀ ಅದರ, ಶ್ರೇಷ್ಠತೆ ಅಂತಿರೋದು ನಿಷ್ಠಾವಂತಿಕೆ ಆಗಿರೋದು ಅದರ, ಯಥಾರ್ಥವಾಗಿ ದೇವ್ರಿಗೆ ಏನು ರೀ ಇರೋಂಥದ್ದು. ಕೀರ್ತನೆ 15 ಹೇಳ್ತಾರೆ, ಯಹೋವನ ಪರ್ವತದಲ್ಲಿ ವಾಸತಕ್ಕವನು ಯಾರು? ಹಾಂ ಯಾರಂತೆ ಅವನು? ಹಾಂ ಸಜ್ಜನನೋ ನೀತಿವಂತನೋ ಮನಪೂರ್ವಕವಾಗಿ ಸತ್ಯವನ್ನಾಡಂತನು. ನೀತಿಗೆ
ಸತ್ಯವನ್ನಾಗುವವನಾಗಿರಬೇಕು.
ಯಥಾರ್ಥವಾಗಿ ಬಿಡ್ಬೇಕ್ರಿ ಅದರ, ದೇವ್ರ ಚಿತ್ತ ಇದ್ರೆ ದೇವ್ರಿಗೂ ಆಶೀರ್ವಾದ ಮಾಡ್ತಾರೆ, ಇಲ್ಲ ಅಂದರೂ ಕೂಡ ದೇವ್ರು ಯಾವತ್ತೂ ದೇವ್ರ ಮಕ್ಳು ನಿಮ್ಮಣಕ್ಕೆ ಹೋಗಲ್ಲ, ಕೈ ಬಿಡಕ್ಕೆ ಹೋಗಲ್ಲ. ಸಿಂಹದ ಮರಿಗಳು ಹಸಿದಾಗಿ ಬಿದ್ದಿರ್ತಾರೆ, ಆದರೆ ದೇವ್ರ ಮಕ್ಕಳು ಹಸಿದಾಗಿರೋದನ್ನು ಯಾವತ್ತೂ ನೋಡಿಲ್ಲ ಅದರ. ದೇವ್ರ ಮಕ್ಕಳು ಭಿಕ್ಷೆ ಎತ್ತಿದ್ದನ್ನು ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾರೆ ಅದರ. ದೇವ್ರ ಮಕ್ಳಿಗೆ ಯಾವ ಕೃತ್ಯಗಳು ಏನು ಮಾಡೋದಿಲ್ಲ, ಕೊಡಕ್ಕೆ ಹೋಗಲ್ಲ. ದೇವ್ರು ಕರೆಕ್ಟಾಗೆ ದೇವ್ರ ಮಕ್ಳಿಗೆ ಏನು ಬೇಕೋ, ಇಸ್ರೇಲ್ ಜನಗಳಿಗೆ ವರ್ಸ್ಟ್ ಫೆಲೋಸ್ ಬೈಬಲ್ ಹೇಳ್ತಾರೆ, ಸ್ಟಿಫ್ ನೆಕ್ ಪೀಪಲ್ ಅಂತಂದ್ಬಿಟ್ರೆ ಅದರ, ಅಂಥವ್ರಿಗೇನೆ ಮನ್ನಾ ಕೊಟ್ಬಿಟ್ಟವ್ರೆ, ಅಂಥವ್ರಿಗೇನೆ ನಾನ್ ವೆಜಿಟೇರಿಯನ್ ಫುಡ್ ಕೊಟ್ಟವ್ರೆ, ಅಂಥವ್ರಿಗೇನೆ ಕಾನಾನ್ ದೇಶಕ್ಕೆ ಹೋಗಿ ಸೇರಿಸ್ಬಿಟ್ರಪ್ಪ, ಇದೇನಪ್ಪ ಬೇಕು? ಅಂಥವ್ರಿಗೇನೆ ಭಯಂಕರ ದೂತ ಮಾಡಿ ಫಾರೋನಿಂದ ಬಿಡುಗಡೆ ಮಾಡಿ ಕರ್ಕೊಂಬರ್ತಾರೆ. ಸಂಬಳನೇ ಕೊಟ್ಟಿಲ್ಲ ಫಾರೋ, ಹೋಗ್ಬೇಕಾದ್ರೆ ಎಲ್ಲ ಲಂಪ್ಸಮ್ಮು ಬೋನಸ್ಸು ಗ್ರ್ಯಾಜ್ಯುಟಿ ಅದರ ವಿತ್ತು ಸ್ಯಾಲ್ರಿ ಅದರ ಇಎಲ್ಲು ಸಿಎಲ್ಲು ವಿತ್ತು ಏನ್ರಿ ವಿತ್ತು ಇಂಟ್ರೆಸ್ಟ್ ಶೇರ್ ಕೊಟ್ಬಿಡ್ತಾರೆ ದೇವರು. ಒಡವೆಗಳು ಕೊಡ್ತಾರ ಇಲ್ವಾ ಹೋಗ್ಬೇಕಾರೆ? ಹೆಂಗೆ ಕೊಟ್ಟರಂತೆ ದೇವ್ರ ಮನ್ ಬೈಬಲ್ ವಾಕ್ಯ ಹೇಳ್ತಾರೆ, ದೇವರವ್ರಿಗೆ ಮನಸ್ಸು ಕೊಟ್ಟರು ಅಂತ ಎಷ್ಟು ಕೊಡ್ತಾರೆ, ಕೊಟ್ಬಿಟ್ಟು ತಳ್ಳಿಬಿಡ್ತಾರೆ ಮನೆಯಿಂದ. ಹೋರಿ ಫಸ್ಟ್ ಗೆಟ್ ಔಟ್, ತೊಗೊಂಡು ಹಾಳಾಗೋರಿ ಎಲ್ಲ ತೊಗೊಂಡ್ರೆ ನೀವೇ ಅಂತಂದ್ಬಿಟ್ಟು ಅವರ. ಆ ಥರ ದೇವ್ರ ಮಕ್ಕಳು ಕೊಡಬೇಕು ಅನ್ನೋ ದೇವ್ರು ಕೊಡ್ತಾರೆ ನೋಡಿರ್ತೀನಿ. ಇದಕ್ಕೆ ಅನಾನಿಯ ಸಫೀರ ಮಾಡಿದ್ದು, ಅನಾನಿಯ ಸಫೀರ ಮಾಡಿದ್ದು ಏನ್ರಿ ಇದು? ದೇವರ ಪವಿತ್ರಾತ್ಮ ಏನು ಮಾಡ್ದಂಗೆ ಅಲ್ಲಿ ಸುಳ್ಳಾಡ್ದಂಗೆ ಅಂತ. ಹಾಗಂದ್ರೆ ಪವಿತ್ರಾತ್ಮ ವ್ಯಕ್ತಿನ ಅಂದರೆ ಇಲ್ಲ ರೀ ಅದರ, ಪವಿತ್ರಾತ್ಮ ಏನ್ರಿ ಅದು ದೇವರಿಂದ ಬಂದಂಥ ಒಂದು ಅದ್ಭುತವಂತ ಶಕ್ತಿ. ಯಾರಲ್ಲಿ ದೇವ್ರ ಮಕ್ಕಳಲ್ಲಿ ಹೆಚ್ಚಾಗಿರ್ತಾರೋ ಅವರಲ್ಲಿ ದೇವ್ರು ಏನೈತೆ ಹೆಚ್ಚಾಗಿ ವಾಸ ಮಾಡಿರ್ತಾರೆ ಅದರ. ಇದು ಇಂಡೈರೆಕ್ಟಾಗಿ ಏನಂದರೆ ಅಂಥ ದೇವ್ರ ಮಕ್ಕಳಿಗೆ ನಾವೇನ ಮಾಡಿದ್ರೆ ಅವಾಗ ಯಾರಿಗೆ ಮಾಡ್ದಂಗೆ ಅಂದರೆ ಕ್ರಿಸ್ತಂಗೆ ಮಾಡಿದಂಗೆ. ಕೆಟ್ಟ ಥರ ಸರಿ ಒಳ್ಳೆ ಥರ ಸರಿ, ಒಳ್ಳೇದು ಮಾಡಿದ್ರೆ ಯಾರಿಗೆ ಮಾಡ್ದಂಗೆ? ನಾವು ದೇವ್ರಿಗೆ ಮಾಡ್ದಂಗೆ ಅಲ್ವರ. ದೇವ್ರು ನಮ್ಮ ಕೈ ಬಿಟ್ಬಿಡ್ತಾರಾ ಅಂದರೆ ಇಲ್ಲ. ನಮ್ಮ ಬೈಬಲಲ್ಲಿ ನಮ್ಮ ಕನ್ವೆನ್ಷನಲ್ಲಿ ನಮ್ಮ ಥಾಮಸ್ ಬ್ರದರ್ ಸಬ್ಜೆಕ್ಟ್ ತೊಗೊಂಡ್ರು ಗೊತ್ತಾ, ಹಾಂ ದೇವ್ರಿಗೆ ಕಾಣಿಕೆ ಕೊಡ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಆ್ಯಡ್ ಮಾಡ್ಕೊಡ್ಬೇಕಂತ ಗೊತ್ತಿದೆಯಾ? ಏನು ಹೇಳಿದ್ರೆ ಮಾತು ಮರ್ತಿದ್ಯಾ ಕ್ಯಾಪ್ಟನ್ ಇದೆಯಾ? ಎಷ್ಟು ಪರ್ಸೆಂಟೇಜ್ ಆ್ಯಡ್ ಮಾಡು ಅಂತ ಹೇಳ್ತಾರೆ?
ಎಷ್ಟಾದ್ರೂ ಕೊಡ್ಬೋದು ಬರ್ದಾರೆ.
ಹಾಂ ಇದ್ರಲ್ಲಿ ಒಂದು ಭಾಗ ಸೇರಿಸ್ಕೊಡಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇವರು ಪರ್ಸೆಂಟೇಜ್ ಕೊಡೋದು ಎಷ್ಟು ಪರ್ಸೆಂಟೇಜ್ ಅಪ್ಪ, ಅದು ಇಂಟ್ರೆಸ್ಟ್ ಅದರ ಬಡ್ಡಿ ವ್ಯವಹಾರ. ನಮ್ಮ ದೇವರು ಬಡ್ಡಿ ಕೊಡ್ತಾರೆ ಎಷ್ಟು ಕೊಡ್ತಾರೆ ಗೊತ್ತಾ? 20% ರೀ, 20ರಷ್ಟು ಸೇರ್ಸಿ ಏನು ಮಾಡ್ತಾರೆ ನಮಗೆ ಕೊಡ್ತಾರೆ. ಮಲಾಖಿಲಿ ಹೇಳ್ತಾರಲ್ಲ ನೀವು ಏನು ಮಾಡೋಕ್ಕಾಗಲ್ಲ, ಅದನ್ನ ಹಿಡಿಯೋದಕ್ಕಾಗಲ್ಲ ರೀ ಅಲ್ಲರ, ನೀವನ್ನು ಶೇಖರಣೆ ಮಾಡೋಕ್ಕಾಗಲ್ಲ ಅದರ, ನೀವು ಎದುರು ನೋಡೋದಕ್ಕಿಂತ ದೇವ್ರು ಏನು ಮಾಡ್ತಾರೆ ಜಾಸ್ತಿ ಅದರ. ಅದಕ್ಕೆ ನಾವು ದೇವ್ರಿಗೆ ಏನಾಗಿರಬೇಕು ಅಂದರೆ ನಾವು ದೇವ್ರ ವಿದ್ಯರಾಗಿರ್ಬೇಕು. ದೇವ್ರು ನಮ್ಮನ್ನ ಏನು ಮಾಡ್ತಾರೆ ಪರೀಕ್ಷೆ ಮಾಡಿ ನೋಡ್ತಾರೆ ಅದರ. ದೇವ್ರು ಏನು ಮಾಡ್ತಾರೆ ಯೋಗ್ಯವಾಗಿದ್ದಾರಾ, ಇವ್ರು ಏನು ಮಾಡ್ತಾರೆ, ಎಲ್ಲಿ ಇವ್ರ ಬಿಹೇವಿಯರ್ಗಳು ಏನಿದೆ ಅಂತ ಚೆಕ್ ಮಾಡ್ತಾರೆ ರೀತಿ. ಆ ಚೆಕಿಂಗ್ ಟೈಮಲ್ಲಿ ನಾವು ದೇವ್ರಿಗೆ ಏನಾಗಿರ್ಬೇಕು ಫೇತ್ಫುಲ್ ಆಗಿರ್ಬೇಕು ರೀ. ಅಲ್ಟಿಮೇಟ್ ಚೆನ್ನಾಗಿ ಅಂತಕೊಳ್ಳಿ, ನಮ್ಮ ಗೋಲ್ ಏನೋ ಕಿರೀಟ ಗೆಲ್ಲೋದಾಗಿರ್ಬೇಕು. ಇಲ್ಲಿ ಏನೇ ಕಳ್ಕೊಂಡ್ರು ಪರವಾಗಿಲ್ಲ, ಇಲ್ಲಿ ಏನೇ ಕಳ್ಕೊಂಡ್ಬಿಟ್ರು ದೇವ್ರು ಅದನ್ನ ಕಂಪನ್ಸೇಟ್ ಮಾಡ್ತಾರೆ. ಬೈಬಲ್ ಹೇಳ್ತಾರಲ್ಲ ನನ್ನ ನಾಮ ನಿಮಿತ್ತವಾಗಿ ಯಾರು ಮನೆ ಆಸ್ತಿ ಅಂತಸ್ತು ಕುಟುಂಬನೆಲ್ಲ ಕಳ್ಕೊಂಡಿದಾರೋ ಅವ್ರಿಗೂ 100ರಷ್ಟು ಏನು ಮಾಡ್ತೀನಿ ಕೊಡ್ತೀನಿ
ಹಿಂತಿರುಗಿ
ಅಂದ್ರೆ.
ಕೊಡ್ತೀನಿ ಅಂತ.
ಯಾವಾಗ ಈ ಒಂದು ಲೈಫಲ್ಲಿ ಇವು ಕೊಟ್ಬಿಡ್ತಾರ ಏನ್ರಿ? ನಮಗೆ ಏನು ಮಾಡ್ತಾರೆ ದೇವರು ಅವರ ನಿತ್ಯ ಜೀವನದಲ್ಲಿ ನಮ್ಗೆ ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ, ಕೃಪೆ ನೀಡ್ತಾರೆ. ಓಕೆನಾ? ಸರಿ ನಾವು ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯಾರಿಗೇನ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ಸ್ ಎನಿ ಡೌಟ್ಸ್? ಯಾರಿಗಿಲ್ಲ, ಗುಡ್. ಸರಿ ಇದೇ ಥರ ಎಲ್ಲ ಕ್ಲಾಸ್ಗೂ ಎಲ್ಲರೂ ಬರ್ತಾ ಇದ್ದೀರಾ ಅಥವಾ ಬರೀ ವಾಲ್ಯೂಮ್ ಫಿಟ್ಟಿಂಗ್ ಮಾತ್ರ ಈ ಥರ ಅಟೆಂಡೆನ್ಸ್ ಇದೆಯಾ?
ಎಲ್ಲದಕ್ಕೂ ಅಟೆಂಡ್ ಆಗ್ತದೆ.
ವೆರಿ ಗುಡ್, ದಯವಿಟ್ಟು ಬನ್ನಿ ಆಯಿತಾ. ವಾರದಲ್ಲಿ 8 ದಿನದಲ್ಲೂ 7 ದಿನದಲ್ಲಿ, ಸರಿ ಕ್ಷಮಿಸ್ಬಿಡಿ, ಓಟಿ ಮಾಡಿ ಮಾಡಿ ನಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ. ಹಾಂ, 7 ದಿನದಲ್ಲೂ ಏನ್ರಿ, ಒಂದೊಂದು ದಿನ ಒಂದೊಂದು ಕ್ಲಾಸಸ್ ಹೇಳ್ತಾರೆ. ದಯವಿಟ್ಟು ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡಿ, ಎಲ್ಲ ಬರ್ಸ್ ಕಲ್ತ್ಕೊಂಡು ಕ್ಲಾಸ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅದರ ಎಲ್ಲ ಆಶೀರ್ವಾದ ಹೊಂದ್ಕೊಳ್ಳಿ, ಯಾರು ಮಿಸ್ ಮಾಡ್ಬಿಡಿ. ಆಮೇಲೆ ಯಥಾಪ್ರಕಾರ ದಯವಿಟ್ಟು ಸಭೆಗಳಿಗೆ ಏನು ಮಾಡಿ, ಎಲ್ಲ ಅಟೆಂಡ್ ಮಾಡಿ. ಒಂದು ದಿನ ಬರೋದೋ 3 ದಿನ ಬರದೇ ಇರೋದೋ ಇವೆಲ್ಲ ದೇವ್ರ ಮಕ್ಳ ಲಕ್ಷಣ ಇಲ್ಲ ರೀ. ಇರೋ ಟೈಮಲ್ಲಿ ವೆರಿ ಲಾಸ್ಟ್ ಸ್ಟೇಜಸ್ ಇದ್ದೀರಿ, ಅದೆಲ್ಲ ನಾವು ರೆಗ್ಯುಲರಾಗಿ ಮಾಡಬೇಕು. ಸಭೆಗಳನ್ನ ಸೇರೋದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಾರ್ದು. ಓಕೆನಾ? ಕರೆಕ್ಟ್ ಟೈಮ್ಗೆ ಕೂಡ ಏನು ಮಾಡಿ ಹೋಗೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ. ಓಕೆನಾ? ಸರಿ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ